சகல ஜகதாத்யந்தம் அனந்ததம் தம் யஸ்யத்ரீன்வைதானி வேதவசனே ரூபாணி திவ்யான்யனம் பஞ்சதர்ஷதமித்தமேவ நிஹிதம் தேவஸ்ய பர்கோ மஹத் வாயோ ராமவசோனயம் பிரதமகம் புருஷோ த்விதீயம் வபுஹு மத்வோ யத்வ த்ருதீயமேததமுனா க்ரந்தஃ க்ருதஃ ஏஷவேத பேரை கடை ஹேளிதரே ಭಾಷ್ಯಂ ಕೃತಂ ಹರೌ ತೇನಹಿ ಒಟ್ಟು 18 ಗ್ರಂಥದಲ್ಲಿ ಹೇಳ್ತಾರೆ. 38 ಶೋಕ ಬರುತ್ತೆ ಕೊನೆಗೆ. ಈಗ ಅಲ್ಲಿ ಬಳಿತಾ ಸುತ್ತಲ್ಲಿ ಎಲ್ಲಿ ಬಂದಿದೆ ಅಂದರೆ ಅಲ್ಲಿದೆ ನೋಡಿ ಅಂತ ಹೇಳ್ತಾರೆ. ಸಾಧತೆ ಮತಿಹಿ ಅಂತ ಪದ ಬಂತು. ಕೃತಸ್ಯ ಧೇನಾಹ ಅನಯಂತ ಸಸ್ತೃತಃ ಅಂತ ಹೇಳಬೇಕಾದ್ರೆ ಸಾಧತೆ ಮತಿಹಿ, ಮತಿ ಶಬ್ದಕ್ಕೆ ಏನರ್ಥ? ಹನು ಶಬ್ದೋ ಜ್ಞಾನವಾಚಿ ಹನುಮಾನ್ ಮತಿ ಶಬ್ದಿತಃ. ಮತಿ ಅಂದರೆ ಹನುಮಾನ್ ಅಂತ ಅರ್ಥ. ಹನುಮಾನ್ ಶಬ್ದಕ್ಕೆ ಮತಿ ಅಂತ ಹೇಗೆ ಅರ್ಥ ಆಗುತ್ತೆ ಅಂದರೆ ಹನುಶಬ್ದ ಜ್ಞಾನವಾಚಿ. ಹನು ಹಿಂಸಾಗತ್ಯೋಹ ಅಂತ ಹೇಳಿ ಧಾತು ಕೋಶ ಅದು. ಹನು ಹಿಂಸಾಗತ್ಯೋಹ, ಗತಿ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ. ಸೊ ಹನು ಅಂದರೆ ಹಿಂಸಾ, ಹನು ಅಂದರೆ ಜ್ಞಾನ, ಹನು ಅಂದರೆ ಜ್ಞಾನ ಅಂತಾಗಿದ್ದರಿಂದ ಹನುಮಾನ್ ಅಂದರೆ ಜ್ಞಾನವಾನ್ ಅಂತ ಅರ್ಥ. ಅದಕ್ಕೆ ಮತಿ ಶಬ್ದಿತ ಹನುಮಾನ್ ಜ್ಞಾನವಾನ್ ಅಂತ ಹೇಳಿದ್ನಲ್ಲ, ಅದು ಬೇರೆ. ಪ್ರಶಸ್ತ ಗಲ್ಲ ಒಡ್ಕೊಂಡವ್ರು ಇನ್ನೊಂದು ಅರ್ಥ. ಅದು ಎಲ್ಲವನ್ನು ಒಡ್ಕೊಳ್ಳದೇ ಇದ್ದವ್ರು ಏನು ಮಾಡಿದ್ರು, ವಜ್ರಾಯುಧವನ್ನು ಹೊಡೆದ್ರು ಕೂಡ ಏನೂ ಆಗಲಿಲ್ಲ. ಅದರಿಂದಾಗಿನೇ ಹನುಮಾನ್ ಅಂತ ಹೆಸರಾಯಿತು. ರಾಮಸ್ಯ ಸ್ವರ ರೂಪಸ್ಯ ವಾಚಸ್ತೇನಾನಯಂತ ಹಿ ಅದೇ ಮಾಡಿದರು. ಧೇನಾ ಋತಸ್ಯ ಧೇನಾ ಅನಯಂತ ಸಸ್ತೃತ ಋತಸ್ಯ ಶ್ರುತ ರೂಪಸ್ಯ ರಾಮಸ್ಯ. ಋತ ಅಂದರೆ ರಾಮ, ಎಂಥ ಯಾತಕ್ಕೆ ಋತ ಅಂದರೆ ಯಥಾರ್ಥ ವಿಜ್ಞಾನ, ಜ್ಞಾನ ಸ್ವರೂಪನಾದ್ದರಿಂದ ರಾಮದೇವರಿಗೆ ಋತ ಋತ ಅಂತ ಕರೀತಾರೆ. ವಾಚಸ್ತೇನ ಅನಯಂತ ಹಿ, ಈ ಹನುಮದ್ ರೂಪದಿಂದ ರಾಮದೇವರ ಮಾತುಗಳನ್ನು ಸೀತಾಕೃತಿಗೆ ಮುಟ್ಟಿಸಿದರು. ಆಮೇಲೆ ಬಂದಾಯ್ತು. ಈಗ ಇನ್ನೊಂದು ರೂಪ ಎಲ್ಲಿ ಬಂದಿದೆ ಅಂದರೆ ಹೃತಮಃ ಅಂತ ಬಂದಿದೆ. ಹೃತಮೋ ಭೀಮಯುಕ್ತ ಪೃಷ್ಠೋ ಪಿತುಮಾನ್ ನಿತ್ಯ ಆಸೆ ಅಂತ ಹೇಳಬೇಕಾದ್ರೆ ಭೀಮ ಅಂದ್ರೆ ಏನು? ಭೃತಮಃ, ಭೃತ ಮಹ, ಮಾ ಅಂದರೆ ಜ್ಞಾನ, ಭೃತ ಜ್ಞಾನಗಳನ್ನು ಅಂತ ಅರ್ಥ. ಎಲ್ಲ ಶಾಸ್ತ್ರಗಳನ್ನು ಕೂಡ ಕರತಲಾಮಲಕ ಮಾಡಿಕೊಂಡಿರತಕ್ಕಂಥವರು. ಅದಕ್ಕೆ ಭೀಮ ಅಂತ ಹೇಳಿದ್ರು. ಭೀಮ ಶಬ್ದಕ್ಕೆ ಭಯಂಕರ ಅಂತ ಅರ್ಥ ಅಲ್ಲ. ಭೀಮ ಶಬ್ದಕ್ಕೆ ಭೃತಮಃ ಭೀಮಃ. ಹಾಗಿದ್ದರೆ ಭ್ರಮ ಆಗಬೇಕಾಯಿತು, ಭೀಮ ಯಾತಕ್ಕಾಯಿತು ಅಂದರೆ ಅದಕ್ಕೆ ನಿರ್ವಚನ ಅಂತ ಕರೀತಾರೆ. ವರ್ಣಾಗಮೋ ವರ್ಣ ವಿಪರ್ಯಯೋ ವಾ ತಥಾಪರೋ ವರ್ಣ ವಿಕಾರ ನಾಶೋ ಧಾತೋ ತದರ್ಥಾತಿಶಯೇನ ಯೋಗ ಏವಂ ನಿರುಕ್ತಂ ಪಂಚವಿಧ ಮಾಮನಂತಿ ಅಂತ ಹೇಳ್ತಾರೆ. ಒಂದು ಅಕ್ಷರ ಹೋಗೋದು ಬರೋದು, ದೀರ್ಘ ಹ್ರಸ್ವ ಆಗೋದು, ಹ್ರಸ್ವ ದೀರ್ಘ ಆಗೋದು, ಅವೆಲ್ಲ ಕೂಡ ನಿರ್ವಚನದಲ್ಲಿ ಅಲೋಡ್ ಅಂತಿರೋದ್ರಿಂದ ಭ್ರಮ ಆಗೋದು ಭೀಮ ಅಂತಾಯಿತು. ಇತ್ಯುಕ್ತೋ ವಾಚ ಇಲ್ಲೇನಿದೆ? ಋತಸ್ಯ ಧೇನಾಹ ಅನಂತ ಸಹಸ್ರತ. ಮುಂದೆ ಆ ಸೇತೆ ಸಪ್ತ ಶಿವಾಸು ಮಾತೃಷು ಅಂತಿದೆ. ಮಾತರಹ ಅಂದ್ರೇನು? ವಾಚಃ, ಎಲ್ಲ ಶಾಸ್ತ್ರಗಳು ಅಂತ ಅರ್ಥ. ವಾಚ ವಾಚಃ ಅಂದರೆ ಮಾತಾಯಿಗಳು, ತಾಯಿ ಅಂದರೆ ವೇದಾದಿ ಶಾಸ್ತ್ರಗಳು. ಎಲ್ಲ ಶಾಸ್ತ್ರಗಳನ್ನು ಮಾತರಹ ಅಂತ ಕರೀತಾರೆ. ಮುಂದೆ ಋಗಾದ್ ಯಾವ್ಯಾವುದು ತಾಯಿ ಅಂದರು? ಮೂಲಶಾಸ್ತ್ರಗಳು ಅಂದರೆ ಋಗಾದ್ಯ ಇತಿಹಾಸಸ್ಥ ಪುರಾಣಂ ಪಂಚರಾತ್ರಕಂ ಪ್ರೋಕ್ತಃ ಸಪ್ತ ಶಿವಾಸ್ತತ್ರ ಶಯೋ ಭೀಮಸ್ ತತಸ್ಮೃತಃ. ಋಗಾದ್ಯ ಇತಿಹಾಸಸ್ಥ ಒಟ್ಟು ಸಪ್ತ ಶಿವಾಸು ಮಾತೃಷು ಅಂತ ಹೇಳಿದರು. ಮಾತೃಷು ಅಂದರೆ ತಾಯಿ, ತಾಯಿ ಅಂದರೆ ಶಾಸ್ತ್ರ. ಎಷ್ಟು ಶಾಸ್ತ್ರಗಳು ಅಂದರೆ ಸಪ್ತ ಶಿವಾಸು, ಏಳು ಮಹಾಶಾಸ್ತ್ರಗಳು ಅಂತ ಹೇಳ್ತಾರೆ. ಏಳು ಮಹಾಶಾಸ್ತ್ರಗಳು ಯಾವುದು ಅಂದರೆ ಋಗಾದ್ಯಾಹ ಎಷ್ಟವು? ನಾಲ್ಕು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಇತಿಹಾಸ, ಪುರಾಣಂ, ಪಂಚರಾತ್ರಕ. ಇಟ್ಟು ಸೇರಿ ಎಷ್ಟಾಯಿತು? ಏಳಾಯಿತು. ಪ್ರೋಕ್ತಃ ಸಪ್ತ ಶಿವಾಹ ತತ್ರ ಶಯ ಭೀಮಸ್ತತ್ರ. ಅಲ್ಲಿ ಆರಾಮ್ ಮರ್ಕೊಂಡ್ಬಿಡ್ತಾರೆ ಅಂತ. ಆರಾಮ್ ಮರ್ಕೊಂಡ್ಬಿಡ್ತಾರೆ ಏನರ್ಥ? ಸುಖವಾಗಿ ತಿಳ್ಕೊತಾರೆ ಅಂತ. ಸುಖವಾಗಿ ತಿಳ್ಕೊಂಡ್ಬಿಡ್ತಾರೆ. ಇದು ಎರಡನೇದಾಯ್ತು, ಭೀಮ ಆಯ್ತು. ಈಗ ಇತಿಹಾಸ ಬೇರೆ, ಪುರಾಣ ಬೇರೆ. ಅದು ಇತಿಹಾಸಶ್ಚ ಪುರಾಣ. ಇತಿಹಾಸಗಳು ಅಂದರೆ ಮಹಾಭಾರತ, ರಾಮಾಯಣ, ಮೂಲ ರಾಮಾಯಣ, ಪಂಚರಾತ್ರ. ಅಲ್ಲಲ್ಲ, ಹಾಗಲ್ಲ. ಇತಿಹಾಸ ಒಂದೇ, ಇತಿಹಾಸ ಒಂದೇ, ಪುರಾಣ ಒಂದೇ ಯೂನಿಟ್. ಅದು ಪಂಚರಾತ್ರಗಳು ಸಪರೇಟ್. ಇಷ್ಟು ಮಾಡಿದ್ರಿಂದ ಎಷ್ಟಾಯಿತು? ನಾಲ್ಕು, ಐದು, ಆರು, ಏಳು. ಇಷ್ಟು ಸಪ್ತ ಶಿವ ಅಂತ ಇಲ್ಲಿ ಅರ್ಥ. ಅದು ಬೇರೆ ಕಡೆ ಬಂದಾಗ ಸಪ್ತ ಶಿವ ಅಂದರೆ ಬೇರೆ ಅರ್ಥ. ಇಲ್ಲಿ ಅರ್ಥ ಮಾಡಬೇಕು. ಆದರೆ ಒಂದು ಯಾವುದೇ ಮ್ಯಾಟ್ರಿ ಇಲ್ಲಿ ಹೇಳಬೇಕು. ಇಲ್ಲಿ ಲೆಟ್ ಎ ಬಿ ಅಂತ ನೋಡಿರ್ತಾರೆ. ಅಲ್ಲಿ ಎ ಶಬ್ದಕ್ಕೆ ಆ ಅರ್ಥ, ಇನ್ನೊಂದು ಕಡೆ ಬಂದಾಗ ಬೇರೆ ಅರ್ಥ. ಇಲ್ಲಿ ಸಪ್ತ ಶಿವಗಳು ಅಂದರೆ ಏಳು ಶಾಸ್ತ್ರಗಳು. ಇದನ್ನು ಸುಖವಾಗಿ ಅಧ್ಯಯನ ಮಾಡಿಕೊಂಡಿರ್ತಾರ, ಆಯಾಸವೇ ಇಲ್ಲ ಅವರಿಗೆ. ಅದಕ್ಕೆ ಶಯ ಏನು ಕೇಳಿದ್ರು ತಕ್ಷಣ ಆಚಾರ ಹೇಳ್ತಾ ಇದ್ರು. ಶಯ ಅಂತ ಹೇಳಿದ್ರು. ಮಧ್ವಿತ್ಯಾನಂದ ಉದ್ದಿಷ್ಟ. ಸರಿ, ಎರಡಾಯ್ತು. ಈಗ ಮೂರನೇ ಮಧ್ವರೂಪ ಇಲ್ಲಿ ಬಂದಿದೆ ಅಂದರೆ ಮಧ್ವ ಆಧವೇ ಅಲ್ಲೇ ಇದೆ ಸ್ಪಷ್ಟವಾಗಿ. ಮಧ್ವ ಹೆಸರೇ ಬಂದುಬಿಟ್ಟಿದೆ. ಆದ್ದರಿಂದ ಮಧು ಅಂದರೆ ಆನಂದ ಅಂತ ಹೆಸರು. ವ ಅಂದರೆ ತೀರ್ಥ ಅಂತ ಹೆಸರು, ಮಧ್ವ ಅಂದರೆ ಆನಂದ ತೀರ್ಥ ಅಂತ ಹೆಸರು. ಮಧ್ವ ಶಬ್ದಕ್ಕೆ ಆನಂದ ತೀರ್ಥ ಅಂತ ಹೆಸರಾಗಿದೆ. ಗುರುಗಳು ಮೊದಲಿಟ್ಟ ಹೆಸರು ಆಶ್ರಮ ಕೊಟ್ಟಾಗ ಪೂರ್ಣ ಪ್ರಜ್ಞ ಅಂಥೇಳಿ, ಪೀಠದಲ್ಲಿ ಪಟ್ಟಾಭಿಷೇಕ ಮಾಡಿದಾಗ ಆನಂದ ತೀರ್ಥ ಅಂತ ಇಟ್ಟರು. ಮಧ್ವ ಅಂತ ಹೆಸರು ಇಟ್ಟಿದ್ದಲ್ಲದು, ವೇದದ ಹೆಸರದು. ಆ ಹೆಸರಿಂದ ಆಚಾರ್ಯರು ಪ್ರಸಿದ್ಧರಾದರು. ವೇದದ ಹೆಸರನ್ನೇ ಬೇರೆ ಅರ್ಥದಲ್ಲಿ ಇಟ್ಟರೆ ಅಷ್ಟವರು ಆನಂದ ತೀರ್ಥ ಅಂತ ಹೆಸರಿಟ್ರು. ಯಾರ ವೇದೋಕ್ತಾಚಾರ್ಯರು ಅಂತ ಅರ್ಥ. ಮಧ್ವ ಆನಂದ ತೀರ್ಥ ಸ್ಯಾತ್ ತೃತೀಯ ಮಾರುತಿ ತನು. ಮಾರುತಿ ಅಂದರೆ ವಾಯುದೇವರ ಸಂಬಂಧಪಟ್ಟ ಮೂರನೇ ರೂಪಕ್ಕೆ ಮಧ್ವ ಆನಂದ ತೀರ್ಥ ಅಂತ ಹೆಸರಿದೆ. ಆದ್ದರಿಂದ ಯಶ್ಯ ತ್ರೀಣಿತಾನಿ ವೇದವಚನೆ ರೂಪಾಣಿ ದಿವ್ಯಾಂಡಲಂ. ವೇದದ ಮಾತಿನಲ್ಲಿ ಯಾರ ದಿವ್ಯವಾದ ಮೂರು ರೂಪಗಳು ಹೇಳಲ್ಪಟ್ಟಿವೆಯೋ ಅಂತ ಹೇಳಿದ್ರಲ್ಲ ಸತ್ಯ ಆಯ್ತದೆ. ಇದನ್ನ ಅರ್ಥ ನಾವು ಹೇಳಿದ್ರೆ ಬೇರೆ ಆಗೋದು, ಪ್ರಮಾಣ ವಾಕ್ಯ ಅದು. ಇದು ನಾವು ಇವತ್ತು ಮಾಡಿದ್ದಲ್ಲ, ಆಚಾರ್ಯ ಏನು ತೋರಿಸ್ತಾ ಅವರಿಗಿಂತ ಮುಂಚೆ ಇದ್ದ ವಾಕ್ಯಗಳು ಮುಂಚೆನೇ ಬಂದಿರೋದ್ರಿಂದ ನೋಡಿ ಸ್ಪಷ್ಟ ಇದೆ ಅಂತ ತೋರಿಸಿದ್ರು. ಅವ ಒಪ್ಪಲೇ ಬೇರೆ ದಾರಿ ಇರಲಿಲ್ಲ, ಒಪ್ಪಲೇಬೇಕಾಗಿತ್ತು. ಇತಿ ಸೂಕ್ತಗತಂ ರೂಪತ್ರಯಂ ಏತನ್ ಮಹಾತ್ಮನಃ. ಹೀಗೆ ಬಡಿಥಾ ಸೂಕ್ತದಲ್ಲಿರ್ತಕ್ಕಂತಹ ಮಹಾತ್ಮನಃ ಏತತ್ ರೂಪತ್ರಯಂ, ಮಹಾತ್ಮನಾದ ವಾಯುದೇವರ ಮೂರು ರೂಪಗಳನ್ನು, ಯೋ ವೇದ ಯಾರು ಸರಿಯಾಗಿ ತಿಳ್ಕೊಳ್ತಾರೋ ಸಹ ಅವನು ವೇದವಿತ್ ಸ್ಯಾತ್ ವೇದಜ್ಞನಾಗಿ ಬಿಡ್ತಾನೆ, ವೇದಾಧ್ಯಯನ ಮಾಡೋ ಯೋಗವನಿಗೆ ಬರುತ್ತೆ ಅಂತ ಅರ್ಥ. ಅಷ್ಟೇ ಅಲ್ಲ, ತತ್ವವಿತ್ ತತ್ಪ್ರಸಾದತಃ ಅವರ ಅನುಗ್ರಹದಿಂದ ತತ್ವವಿತ್ತಾಗ್ತಾರೆ. ವೇದವಿತ್ತಾಗ್ತಾನೆ, ತತ್ವವಿತ್ತಾಗ್ತಾನೆ. ವೇದವಿತ್ ಎಂಬುದು ಟೆಕ್ಸ್ಟು, ತತ್ವವಿತ್ ಎಂಬುದು ಅರ್ಥ, ಎರಡೂ ತಿಳಿಯಲಿ. ಎರಡು ವಿಷ್ಣು ಸಹಸ್ರವಾದ ಪದಗಳು. ವೇದೋ ವೇದ ವಿಧವ್ಯಂಗೋ ತತ್ವಂ ತತ್ವವಿದೇಕಾತ್ಮ ಅಂದರೆ ತತ್ವವಿತ್ ವೇದವಿತ್, ಮುಖ್ಯವಾಗಿ ತತ್ವವಿತ್ತು ವೇದವಿತ್ತು ನಾರಾಯಣ ತಿಳಿದವರಾಗ್ತಾರೆ. ಆದ್ದರಿಂದ ಇವರು ಯಥಾಶಕ್ತಿಯಾಗಿ ವೇದವನ್ನು ತಿಳಿದವರಾಗ್ತಾರೆ ಮತ್ತು ವೇದಾರ್ಥವನ್ನು ಅರ್ಥ ಮಾಡಿಕೊಳ್ಳೋರು ಆಗ್ತಾರೆ. ಅಂದರೆ ವಾಯುದೇವರ ಇಷ್ಟೆಲ್ಲ ಯಾಕೆ ಹೇಳಿದಿರಿ ನೀವು ಅಂತ ಪ್ರಶ್ನೆ. ಈಗ ವಾಯುದೇವ ನೀವು ಅವತಾರ ಆಗಿರ್ಬೋದು, ಯಾತಕ್ಕೆ ಹೇಳಬೇಕು? ಎಲ್ಲರೂ ತಮ್ಮ ಅವತಾರ ಹೇಳಿಲ್ಲ, ನೀವು ಯಾತಕ್ಕೆ ಹೇಳ್ತೀರಿ ಅಂದರೆ ಅವತಾರ ತಿಳ್ಕೊಳ್ಳೋದಕ್ಕೆ ಭಾರಿ ಉಪಯೋಗ ಇದೆ ಶಿಷ್ಯರಿಗೆ ಅಂತ ಹೇಳ್ತಾ ಇದ್ದೇವೆ ಅಂತ. ಅವತಾರ ತಿಳ್ಕೊಳ್ಳೋದಕ್ಕೆ ಏನಿದೆ? ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವಚ ಪೂರ್ಣ ಪ್ರಜ್ಞ ಸ್ತೃತೀಯಸ್ತು ಭಗವತ್ ಕಾರ್ಯ ಸಾಧಕ ಅಂತ ತಿಳ್ಕೊಳ್ಳೋದಕ್ಕೆ ಭಾರಿ ಪುಣ್ಯ ಇರೋದ್ರಿಂದಾನೆ ಅದನ್ನು ಹೇಳಿದ್ದೇವೆ ಅಂತ ಅರ್ಥ. ಉಳಿದ ತಮ್ಮ ಸ್ವರೂಪ ಹೇಳಿಲ್ಲ, ಯಾಕೆಂದ್ರೆ ತಿಳ್ಕೊಬೇಕಾದ ನೆಸ್ಸಿಟಿ ಇಲ್ಲ. ಅರ್ಥ ಆಯ್ತಾ? ಇವ್ರದ್ದು ಆಚಾರ್ಯದ ಏನು ಮುಖ್ಯ ಪ್ರತೀಕ, ಇವರು ಮುಖ್ಯ ಪ್ರತೀಕ. ಯಾವ್ದವ್ರು ಹೆಡ್ ಕೇಳಿ ಯಾರು ಮುಖ್ಯ ಯಾರು ಅಂತ ಕೇಳ್ತಾರೆ ಅಷ್ಟೇ, ಸ್ಟಾಫ್ ಹೆಸರೆಲ್ಲ ಕೇಳ್ತಾ ಕೊಡೋದಿಲ್ಲ, ಅದು ಪ್ರಿನ್ಸಿಪಾಲ್ ಯಾರು ಬಿಡ್ತಾರೆ ಅಷ್ಟೇ, ಡೈರೆಕ್ಟ್ ಯಾರು ಅಂತ ಬಿಡ್ತಾರೆ. ಉಳಿದೆಲ್ಲ ಕೇಳೋದಿಲ್ಲ, ಯಾಕೆ ಚೀಫ್ ಮಿನಿಸ್ಟರ್ ಯಾರು ಪರಿಚಯ ಮಾಡ್ಕೋಬೇಕಾದ್ರೆ ಯಾರ್ಯಾರು ನಮ್ಗೆ ಗೊತ್ತಿಲ್ಲ, ಚೀಫ್ ಮಿನಿಸ್ಟರ್ ಆಫ್ ಮಹಾರಾಷ್ಟ್ರ ಅಷ್ಟೇ. ಉಳಿದೆಲ್ಲ ಕೇಳೋದಿಲ್ಲ, ಅದು ಪ್ರೆಸಿಡೆಂಟ್ ಆಫ್ ಅಮೆರಿಕಾ ಉಳಿದೆಲ್ಲ ಕೇಳೋದಿಲ್ಲ. ಅದಕ್ಕೆ ಮುಖ್ಯಸ್ಥರಾಗಬೇಕು. ಇಡೀ ಇದರಲ್ಲಿ ಯಾರು ಪ್ರಧಾನರು? ವಾಯುದೇವರು. ಅದಕ್ಕೆ ಅವ್ರ ಬಗ್ಗೆ ಹೆಚ್ಚು ತಿಳ್ಕೊಂಡಿರ್ಬೇಕು. ಉಳಿದವ್ರ ಬಗ್ಗೆ ಏನು ತಿಳ್ಕೊಂಡ್ರೆ ಸರಿ, ಬಿಟ್ಟರು ಸರಿ, ಕಂಪಲ್ಸರಿ ಅಲ್ಲ. ಅಕಸ್ಮಾತ್ ಯಾರು ವಿಷಯ ತಿಳಿತೋ ಅವ್ರು ತಿಳಿದವ್ರು ಉಪಾಸನೆ ಮಾಡ್ಬೋದು, ಉಳಿದವ್ರಿಗೆ ಫೋರ್ಸ್ ಮಾಡಬಾರ್ದು. ಅರ್ಥಾಯ್ತಾ? ಅವರಿಷ್ಟ. ಇವ ಆಚಾರ್ಯದ ಆಗಲ್ಲ, ಏನಿದು ತಿಳ್ಕೊಳ್ಳೇಬೇಕು, ಇದು ಕಂಪಲ್ಸರಿ. ಇದು ಸರಿಯಾಗಿ ಅರ್ಥ ಮಾಡ್ಕೊಂಡು ಉಳಿದವ್ರು ಯಾಕೆ ಹೇಳಲಿಲ್ಲ, ಆಚಾರ್ಯ ಯಾತಕ್ಕೆ ಹೇಳಿದರು? ಟೀಕಾರ್ಯಾರು ಬರೀತಾರೆ ಆಚಾರ್ಯರ ಸ್ವರೂಪ ಜ್ಞಾನ ನಮಗೆ ಉಪಾಸನೆಗೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಉಳಿದವರ ಸ್ವರೂಪ ಜ್ಞಾನ ಉಪಾಸನೆಗೆ ಅಗತ್ಯ ಇಲ್ಲ, ಆದ್ದರಿಂದ ಅವರವರಿಗೆ ಅಕಸ್ಮಾತ್ ಸೂಚನೆ ಆಗಿ ತಿಳ್ಕೊಟ್ರೆ ಸಂತೋಷ, ಅಂತ ತಿಳಿದು ಹೋದರೆ ಯೋಚನೆ ಮಾಡಬೇಕಾಗಿಲ್ಲ. ಆದರೆ ಉಳಿದವರಿಗೆ ಹೇರೋ ಪ್ರಸಂಗ ಸರ್ವಥಾ ಇಲ್ಲ, ಅವರವ್ರ ವೈಯಕ್ತಿಕ ಅಷ್ಟೇ. ಇತಿ ಸೂಕ್ತಗತ, ಆದ್ದರಿಂದ ನಮ್ಮೆಲ್ಲ ಪದ್ಧತಿ ಬರಲಿಲ್ಲ. ಜಯತೀರ್ಥರು ಜಯತೀರ್ಥರು ಯಾರು ಅಂತ ಹೇಳೋದಕ್ಕೆ ವ್ಯಾಸರ ಯಾರು ಹೇಳಲಿಲ್ಲ, ಸುಮ್ಮನೆ ಅವ್ರು ಸ್ತೋತ್ರ ಮಾಡಿಬಿಟ್ರೆ ಅಷ್ಟೇ. ಎಲ್ಲರೂ ಕೆಲವಿದ್ ಗೊತ್ತಾದ್ರೆ ಸ್ತೋತ್ರ ಮಾಡಿದ್ರೆ ತಪ್ಪಲ್ಲ, ಅದು ಅಲ್ಲ ಅಂತ ಅಲ್ಲಗಡಿಬಾರ್ದು ಗೊತ್ತಿದ್ದವರಿಗೆ. ಹೌದು, ಇವ್ರು ಫೋರ್ಸ್ ಮಾಡಬಾರ್ದು. ಡಿಫರೆನ್ಸ್ ಗೊತ್ತಾಯ್ತಾ? ಇವರೊಬ್ರು ಕನಸು ಬಿದ್ದಿದೆಯಪ್ಪ, ಈಗ ಸ್ವಪ್ನ ಬಿದ್ದಿದೆ ಸತ್ಯ, ಅವ್ರು ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಉಳಿದ್ರೆ ಬಿದ್ದು ಸುಳ್ಳು ಅಂತ ಹೇಳೋ ಅಧಿಕಾರ ಉಳಿದವ್ರಿಗಿಲ್ಲ. ಮತ್ತೆ ನನ್ನ ಇವ್ರು ಹೇಳೋದು ಫೋರ್ಸ್ ಮಾಡೋದೂ ಇಲ್ಲ. ಇವರು ನಿಮ್ಮ ಆಸ್ತಿ ನನ್ನ ಬರ್ಕೊಟ್ಟ ಕನಸು ಬಿತ್ತು ಅಂತ ಕೇಳಿಬಿಟ್ರೆ ಎಷ್ಟು ಪ್ರೀತಿ ಆಗುತ್ತಾ? ಹೋಗ್ತಾರೆ, ಕನಸು ಬಿದ್ದರೆ ಹೇಳಕ್ಕೆ ಹೋಗ, ಅವಡಿ ಬಿದ್ದರೆ ಹೇಳಬೇಕೆ ಹೊರತು ತಮಿಗೆ ಬಿದ್ದರೆ ಹೇಳಬಾರ್ದು ಅದನ್ನು. ಅದಕ್ಕೆ ಟೀಕಾರ ಹೇಳ್ತಾರೆ, ಆಶ್ರಮ ಕೊಡ್ತೀರಿ ಅಂದ ತಕ್ಷಣ ಇಲ್ಲ ನಾನು ಪಾಠ ಹೇಳಿಕೊಡ್ರಿ ಸಾಕು ಅಂದರು. ಆಶ್ರಮ ಕೊಡ್ತೀನಿ ಕನಸಾಗಿದೆ ಅಂದರು. ನನಗೂ ಆದರೆ ತಗೋತೀರಿ ಅಂದರು. ಇವತ್ತು ಇಲ್ಲೇ ಮಲಗರಿ ಅಂದರು, ಮಲಗಿದ್ರು. ಬರೋದು ಬೆಳೆ ಸ್ವಪ್ನ ಆಯಿತು, ಒಪ್ಪಿಕೊಂಡ್ರೆ ಆಮೇಲೆ ಇಬ್ಬರಿಗೂ ಆಗಬೇಕು. ಒಂದು ಕಾಪಿ ಬರಬೇಕಲ್ಲ ಇವರಿಗೆ, ಅಪಾಯಿಂಟ್ಮೆಂಟ್ ಆರ್ಡ್ರ್ ಕಾಪಿ. ಇವ್ರಿಗೆ ಒಂದು ಬರ್ತದೆ, ಅಲ್ಲಿ ಆಫೀಸ್ಗೆ ಒಂದು ಹೋಗ್ತದೆ. ಇಲ್ಲ ಹೋದ್ರೆ ಒಂದೇ ಕಡೆ ಆದರೆ ಇವ್ರು ಎಲ್ಲರೂ ಫೋಟೋ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅಲ್ಲಿಂದ ಅಧಿಕೃತವಾಗಿ ಹೋಗ್ತದೆ. ಇವ್ರು ಕೊಟ್ಟಿದ್ದು ಅಕ್ಸೆಪ್ಟ್ ಮಾಡಲ್ಲ ಅವರು, ಅಲ್ಲಿ ಅವರಿಂದ ಬರಬೇಕು. ಅವರು ಅಲ್ಲಿ ಬರೋವರೆಗೂ ಪೆಟ್ಟಿಗೆ ಇಟ್ಟಿರ್ತಾರೆ. ಹಾಗೆ ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ವಾಯುದೇವರ ಅವತಾರದ ಬಗ್ಗೆ ಗೊಂದಲಕ್ಕೆ ಅವಕಾಶನೇ ಇಲ್ಲ. ಮತ್ತೆ ಅವ್ರು ಹೇಳಿರ್ತಾರಲ್ಲ, ನಾವು ಇಂಥವ್ರ ಅಕಸ್ಮಾತ್ ಹೇಳಿರ್ತಾರೆ. ಹೌದು, ತಾವೇ ಹೇಳಿ ಘೋಷಣೆ ಮಾಡಿದ್ದಾರೆ. ಬರೀ ಹೇಳ್ಕೊಂಡು ಹೇಳಿದ್ದೇನು ಹೇಳಿ, ಅದು ಬೇಕಿಲ್ಲ ಅಂತ ಹೇಳಿದ್ರು, ಕಂಪಲ್ಸರಿ ಅಲ್ಲ ಅಂತ ಹೇಳಿದ್ರು, ಅದಕ್ಕೆ ಹೇಳಿಲ್ಲ. ಛ ಛೇ 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 ಯಾತಕ್ಕೆ ಹೇಳಿದ್ರು ಅಂತ ತಮಗೆ ಗೊತ್ತಾಯ್ತು ಹೇಳಿದ್ರು, ಬೇಕಾದ್ರೆ ಒಪ್ಪಿ ಸಾಕಾರ ಬಿಡ್ರಿ ಗೊತ್ತಾಯ್ತು ನಿಮ್ಮಿಷ್ಟ ಅದು. ಆಚಾರ್ಯ ಸಾಗರ ಒಪ್ಪಿಸ್ಲೇ ಆಧಾರ ಕೊಟ್ಟು ಒಪ್ಪಿಸ್ತೇವೆ ಅಂತ ಹೇಳಿದ. ನಿಮ್ಗೆ ಆಶ್ಚರ್ಯ ಅಂದರೆ ಇವತ್ತು ಕೂಡ ಅದ್ವೈತರು ಪ್ರಿಂಟ್ ಮಾಡಿರೋ ಪುರಾಣಗಳಲ್ಲಿ ಆಚಾರ್ಯ ವಾಯ್ದಿರೋ ಥರ ಅಂತ ಸಿಗ್ತದೆ, ಅರ್ಥ ಆಯ್ತು. ಇವತ್ತು ಕೂಡ ಈ ಕಾಲಕ್ಕೆ ಎಲ್ಲ ಕೇಳಿ ಸಾಲ್ವ್ ಮಾಡಿಬಿಟ್ಟಿದ್ದಾರೆ. ಇಂಥ ಕಾಲದಲ್ಲೂ ಸಿಗುತ್ತೆ ಅಂದರೆ ಆಚಾರ್ಯ ಎಷ್ಟು ಅನಿಷ್ಟು ಅಂತ ಗೊತ್ತಾಗುತ್ತೆ, ತಿಳಿಯುತ್ತಿಲ್ಲ. ಅದೆಲ್ಲ ಭಾಳ ಅದೆಲ್ಲ ಕೊಟ್ಟಿದ್ದೇನೆ ಮದುವೆ, ಎಲ್ಲೇ ಸಿಗುತ್ತೆ ಇಲ್ಲಿ ಪ್ರಿಂಟ್ ಆಗಿ ವೆಂಕಟೇಶ್ವರ ಸ್ಟೀಮ್ ಪ್ರೆಸ್ ಎಡಿಷನ್ ಅಂತಿದೆ, ಅದರೊಳಗೆ ಪ್ರಿಂಟ್ ಆಗಿದ್ದರೊಳಗೆ ಪೂರ್ತಿ ಗರುಡ ಪುರಾಣದ ಕಂಪ್ಲೀಟ್ ಹಾಗೆ ಸಿಗ್ತದೆ. ಅತಸ್ಸ ಪ್ರಜ್ಞೆಯ ಪೂರ್ಣ ಭವಿಷ್ಯತಿ ರಸಂಶಯ. ವಾಯುದೇವರು ಮಧ್ವಾಚಾರ್ಯರು ತಮಾಷೆ ಅಂದರೆ ಇವರು ಖಂಡೆ ಮಾಡಲಿಕ್ಕೆ ಅವತಾರ ಮಾಡಿರು, ಅದೆಲ್ಲ ಅವರೇ ಬಿಟ್ಟು ಮಾಡಿದ್ದಾರೆ ತಮಾಷೆ ಅಂತ ಕೇಳಿದ್ರು. ನಮ್ಮನ್ನು ಭಯ ಆಗಿಲ್ಲ ಅವರು, ಅವರು ಪ್ರಿಂಟ್ ಮಾಡಿದ್ರಲ್ಲೇ ಇದೆ, ಅದು ದೊಡ್ಡ ಗಲಾಟೆ ಆಯಿತು. ಅದು ಏನಾಗಿದೆ, ಅದು ಪ್ರಿಂಟ್ ಆಗಿದ್ದಾಗ ಅದನ್ನು ಯುನೆಸ್ಕೋ ಏಡಿಂದ ಇವರು ಇದರಲ್ಲಿ ಮೋತಿಲಾಲ್ ಬನಾರಸ್ ಪ್ರಿಂಟ್ ಮಾಡಿಸಿದ್ದಾರೆ ಡೆಲ್ಲಿಯಿಂದ. ಎಲ್ಲ ಪುರಾಣ ಟ್ರಾನ್ಸ್ಲೇಟ್ ಮಾಡ್ತಾ ಹೊರಟಿದ್ದಾರೆ, ಭಾಳಷ್ಟು ಆಗಿದೆ ಈಗಾಗಲೇ. ಎರಡು ಪುರಾಣ ಟ್ರಾನ್ಸ್ಲೇಟ್ ಮಾಡಿದ್ದಾರೆ, ಈ ಶ್ಲೋಕ ಕೊಟ್ಕೊಂಡ್ಬಿಟ್ಟು ಈ ಶ್ಲೋಕದ ರೆಫರೆನ್ಸ್ ಕೊಟ್ಟಿದ್ದಾರೆ, ಅನುವಾದ ಮಾಡಿ. ಅನುವಾದ ಮಾಡಬೇಕಾದ್ರೆ ತಪ್ಪು ಅನುವಾದ ಮಾಡಿಬಿಟ್ಟಿದ್ರು, ಗೊತ್ತಾಯ್ತಾ. ಆ ಮಧ್ವಾಚಾರ್ಯರೇ ಬಡಿವಂತರ ಅವತಾರ ಅಂತ ಅನುವಾದ ಮಾಡಿಬಿಟ್ಟಿದ್ದಾರೆ, ಆ ಶ್ಲೋಕ ಸರಿಯಾಗಿದೆ ತಪ್ಪು ಅನುವಾದ ಮಾಡಿದ್ದಾರೆ. ಅದಕ್ಕೆ ಅದು ಬರೆದು ಬಿಟ್ಟು ಕಳಿಸಿದಾಗ ಇಲ್ಲಿ ಯಾರು ಹೇಳಿ ಯಾರೂ ಗಮನಕ್ಕೆ ವೇದ ಹಾಕೊಳ್ಳೋಕೆ ಹೋಗಲೇ ಇಲ್ಲ, ಇದು ತೇರಡಿತಿರ್ತಾ ಬಿಟ್ಟು ಅಂತ ಹೇಳಿಬಿಟ್ರು. ಯಾರೂ ಗಮನ ಕೊಡಲಿಲ್ಲ ಅದಕ್ಕೆ, ಡೈರೆಕ್ಟಾಗಿ ಲೆಟ್ರ್ ಬಂದುಬಿಟ್ರೆ ಏನು ಮಾಡಿದ್ರು ಅವರು, ಒಂದು ಎರಡು ತಿಂಗಳು ಸುಮ್ಮನೆ ಇದ್ರು, ಏನು ಉತ್ತರ ಕೊಡಲಿಲ್ಲ. ಆಗಲೂ ಉತ್ತರ ಬರೋದು, ನೀವು ಹೇಳಿದ ಮೇಲೆ ಒಂದು ಕಮಿಟಿ ಫಾರಂ ಮಾಡಿದ್ವಿ ಅಂತ ಹೇಳ್ತಾವೆ. ಎಷ್ಟು ಕೇರ್ ತೊಗೊಂಡಿದ್ದಾರೆ ಅಂದರೆ ಕಮಿಟಿ ಫಾರಂ ಮಾಡಿದ್ವಿ, ಅದರಲ್ಲಿ ನಾವು ಎಕ್ಸಾಮಿನ್ ಮಾಡಿದ್ವಿ, ಹೌದು ನೀವು ಹೇಳಿದ ಕರೆಕ್ಟು, ನಮ್ಮ ತಪ್ಪನ್ನು ಅದಾಗಿದೆ, ನಾವೆಲ್ಲ ಚೇಂಜ್ ಮಾಡ್ತಿದ್ದೀವಿ ಅದ ಅಂತ ಬರೋದು, ಲೆಟರ್ ಇದೆ ಅದು, ಇಲ್ಲ ಚೇಂಜ್ ಮಾಡ್ತಿದ್ದೀವಿ ಅದರ ಅಂತೇಳಿ ಚೇಂಜ್ ಮಾಡಿ ಎಲ್ಲದಕ್ಕೂ ಪೇಸ್ಟ್ ಮಾಡಿ ಕಳಿಸಿದ. ಆದರೆ ಅಷ್ಟು ಕೇರ್ ತೊಗೊಂಡಿದ್ದಾರೆ ಅವರು, ಯಾಕೆಂದರೆ ಅವ್ರು ಇದೆಲ್ಲ ಸಂಬಂಧಪಟ್ಟು ಜನರಲ್ ಪಬ್ಲಿಷರ್ಸ್ ಅವರು, ಅದರಿಂದ ನೋಡಿದರು ಯಾರಿಗೋ ಕಳಿಸಿದ್ರು ಈ ಶ್ಲೋಕ ನೋಡ್ರಿ ಅರ್ಥ ನೋಡ್ರಿ ಅಂತ ಹೇಳಿದರು. ನೀವು ಇವರು ಅರ್ಥ ಬರ್ ಕಳಿಸಿದರೆ ನಮ್ಮ ಅರ್ಥ ಹೀಗಿದೆ ಅಂದರು, ನೀವು ತಪ್ಪು ಇದೇ ಸರಿ ಇದೆ ಅಂತ ಅವ್ರು ಹೇಳಿದರು. ತಕ್ಷಣ ಅವರು ಅದನ್ನೆಲ್ಲ ತಿಳಿಸಿದ್ದಾರೆ, ಕಮಿಟಿ ಮಾಡಿ ತಿಳ್ಕೊಂಡು ವೆರಿಫೈ ಮಾಡಿ ನಾವು ಒಪ್ಕೊಂಡಿದ್ದೇವೆ ಅದನ್ನು ಅಂತ ಹೇಳಿ. ಅಂದರೆ ಅವ್ರ ಪುರಾಣದಲ್ಲಿ ಒಂದು ಎರಡಾಯ್ತು ನಮಗೀಗ, ಒಂದು ಬರೆದಿರೋದು ಮತ್ತು ಚೆಕ್ ಮಾಡಿ ಕರೆಕ್ಟ್ ಅಂತ ಬರೆದಿರೋದು, ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ಇವತ್ತಿಗೂ ಕೂಡ ಯಾವ ಗೊಂದಲನೂ ಇಲ್ಲ. ಆಚಾರ್ಯರ ಬದ್ಧಾಚಾರ ಅಂತ ಹೇಳೋದಕ್ಕೆ ಯಾವ ಗೊಂದಲನೂ ಇಲ್ಲ. ಯೋ ವೇದ ವೇದವಿತ್ ಸಸ್ಯಾತ್ ತತ್ವವಿತ್ ತತ್ಪ್ರಸಾದತಃ. ಮಹಾಭಾರತದಲ್ಲೂ ಬರುತ್ತೆ ಕೆಲವು ಕಡೆಗೆ ಮಧ್ವ ಅಂತೇಳಿ, ವಜ್ರಾಸ ಅವ್ರು ಬರೀತಾರೆ ನೋಡಿದ್ರೆ ಇವತ್ತಿನ ಮಹಾಭಾರತದಲ್ಲೂ ಇದೇನು ತೋರಿಸ್ತಾರೆ, ಮಧ್ವ ಉತ್ಸಾಹ ಅಂತ ಮಹಾಭಾರತದಲ್ಲಿ ಬರುತ್ತೆ. ವಿದುರ ನೀತಿಯೊಳಗೆ ಸನಸ್ಸು ಜಾತಿಯಲ್ಲಿ ಬರೋದಾಗಲಿ ವ್ಯಾಖ್ಯಾನ ಬರೋದು ವಜ್ರಾಸ ಅವ್ರು ಬರೀತಾರೆ, ಬೇಕಾಷ್ಟು ಕಡೆ ಸಿಗ್ತದ, ಹವಾಮಾನದಲ್ಲಿ ಬೇಕಾಷ್ಟು ಕಡೆ ಬರ್ತದೆ. ಅದರಿಂದ ಅಲ್ಲಿದೇ ಹೇಳಿದ್ದೀತಿ ವೇದವರ್ಗ ಅದು ಬಡಿತ ಸೂಕ್ತದಲ್ಲೇ ಬಂತಲ್ಲ ಮಧ್ವ ಅಂಥೇಳಿ, ಆ ರೀತಿ ಬೇರೆ ಯಾರ ಹೆಸರು ಬರೋದಿಲ್ಲ. ಈತಿ ಸೂಕ್ತ ಕಥಂ ರೂಪತ್ರಯ ವೇ ತನ್ಮಹಾತ್ಮನಃ ಯೋ ವೇದ. ಅದಕ್ಕೆ ದಾಸರು ಎಲ್ಲ ಕಡೆ ಹೇಳ್ತಾ ಬಂದರು, ಪ್ರಥಮದಲ್ಲಿ ಹನುಮಂತ, ದ್ವಿತೀಯದಲ್ಲಿ ಕಲಿಭೀಮ, ತೃತೀಯದಲ್ಲಿ ಗುರುಮಧ್ವ ಮುನಿಯು ಏನಿಸಿ ಅಂತ ಸ್ಪಷ್ಟ ಹೇಳಿ. ಸಾಧಕೋ ರಾಮ ಕಾರ್ಯಾಣಾಂ ತತ್ ಸಮೀಪ ಗತ ಸದಾ ಹನುಮಾನ್ ಪ್ರಥಮೋ ಜ್ಞೇಯೋ ಭೀಮಸ್ತು ಬಹುಭುಕ್ಪಿತೋ ಋತನಾಕ್ಷಯಕಾರೀ ಚ ದ್ವಿತೀಯಸ್ತು ತೃತೀಯಕ ಪೂರ್ಣಪ್ರಜ್ಞಸ್ತಥಾನಂದತೀರ್ಥನಾಮ ಪ್ರಕೀರ್ತಿತಃ. ಇನ್ನೊಂದು ವಾಕ್ಯ, ಒಂದು ಕಡೆ ಅಲ್ಲಿ ಬೇಕಾಶ್ ಕಡಿಮೆ ಅಂತ ಕೋಟ್ ಮಾಡ್ತಾರೆ, ವಿಜೇಂದ್ರ ಸ್ವಾಮಿ ಇನ್ನೂ ಭಾರಿ ಕೋಟ್ ಮಾಡ್ತಾರೆ, ಆಮೇಲೆ ಸತ್ಯನಾಥರು ವನಬಾಲಿ ಮಿಶ್ರ ಬಂದರು, ತುಂಬ ಜನಗಳು ಬೇಕಾಶ್ ಕೋಟ್ ಮಾಡಿ ಇಲ್ಲೇ ಇದೆ ಹೇಳ್ತಾರೆ. ಒಂದು ನಾರಾಯಣ ಪಂಡಿತಾಚಾರ್ಯ ಅಂತ ಒಬ್ಬರು, ಈ ನಾರಾಯಣ ಪಂಡಿತಾಚಾರ್ಯರಲ್ಲ, ಅವರು ವಿದ್ಯಾಧೀಶರ ಕಾಲಕ್ಕಿದ್ದವರು, ಅವರು ಅದ್ವೈತ ಕಾಲಾರಲ ಅಂತ ಒಂದು ಗ್ರಂಥ ಬರೀತಾರೆ, ಮಧ್ವ ಮಂತ್ರಾರ್ಥ ಮಂಜರಿ ಅಂತ ಬರೆದಿದ್ದಾರೆ. ಅದರಲ್ಲಿ ವೇದಗಳು ಎಲ್ಲೆಲ್ಲಿ ಮಧ್ವ ಅಂತ ಹೆಸರು ಬರ್ತದೋ ಅದಿಷ್ಟು ವಾಕ್ಯ ನೋಡಿ ಅದಿಷ್ಟಕ್ಕೂ ಅರ್ಥ ಬರೋದು ಪೂರ್ತಿಯಾಗಿ. ಇಷ್ಟಪ್ಪ ಪುಸ್ತಕ ಅದು, ಅದು ಪ್ರಿಂಟ್ ಅದನ್ನು ಪಿ ಎಚ್ ಡಿ ಮಾಡಿದವರು, ಮತ್ತೆ ಯಾರು ಓದ್ತಾರೆ ಅಂತ, ಬ್ರಾಹ್ಮಣ ಅಲ್ಲ ಹೇಳಿದಲ್ಲ, ಬಾರ್ಬರ್ರವನು ಅವನು ಅದನ್ನು ಓದಿ ಅದನ್ನು ಮಾಡಿ ಪಿ ಎಚ್ ಡಿ ತೊಗೊಂಡ್ಬಿಟ್ಟರು ಅದ್ರ ಮೇಲೆ, ಮಧ್ವ ಮಂತ್ರಾರ್ಥ ಮಂಜರಿ ಮೇಲೆ ಪಿ ಎಚ್ ಡಿ. ಅರ್ಥ ಆಯ್ತಾ ನಿಮಗೆ? ಆತಿಗೆ ಉಪದೇಶ ಮಾಡಿದವ್ರು ಯಾರೋ ಮಾಧವ ಪಂಡಿತರು ಒಬ್ರು, ಅರ್ಥ ಆಯ್ತಾ? ವೇದ ಮಂತ್ರ ಉಪದೇಶ ಮಾಡಿ ಬರೆದ ಏನೋ ಮಾಡಾಕಿದ್ದಾರೆ, ಏನ ಐಡಿಯಾ ಅಲ್ಲ. ಯಾರ ಹತ್ರ ಹೋದ್ರು ಗೈಡು ಪುಸ್ತಕ ಕೊಟ್ಟ ಬರದ ಬಿಡ್ದಾಕ, ಎಷ್ಟಾಯ್ತು ಅಷ್ಟು ಬರದ ಎಲ್ಲ ಕೂತ್ಕೊಂಡು ಬರದ ಹಾಕಿದ್ರು. ಅದ ಹೆಸರು ಪಿ ಎಚ್ ಡಿ ಬಂತ ಅದಕ್ಕೆ ಅಷ್ಟೇ. ಅಂದರೆ ವನಬಾಲಿ ಮಿಶ್ರರು ಬಂಗಾಳದವರು, ಬಂಗಾಳ ಕಡೆಯವರು, ಆಚಾರ್ಯರ ಎಲ್ಲ ಪ್ರಭಾವಿತರಾಗಿ ಕನ್ವರ್ಟ್ ಆದರು, ವ್ಯಾಸರಾಜರ ಕಾಲಕ್ಕೆ ಕನ್ವರ್ಟ್ ಆದರು ಅವರೆಲ್ಲ. ಅಲ್ಲಿ ಪರಂಪರೆ ಬಂತು ಹಾಗೇನೆ, ಅಲ್ಲಿ ವ್ಯಾಸರಾಜ ಮಠದ ದೊಡ್ಡ ಕೇಂದ್ರ ಅಲ್ಲಿತ್ತು ಮೊದಲು. ಜಯಧ್ವಜರಲ್ಲಿ ಭಾರಿ ಇದು ಉಪದೇಶ ಮಾಡಿದರು, ಆಗಲೇ ಎಲ್ಲ ಚೈತನ್ಯರೆಲ್ಲ ಕೂಡ ಹುಡುಕ ತಿಳ್ಕೊಳ್ಳೋಕೆ ಅನುಕೂಲ ಆಯಿತು. ಹೇಳ್ತಾರೆ ಮಾತರಿ ಸೇತೆ ಐತಿ, ಮಾತರಿ ಶ್ವಯತೆ ಐತಿ, ಮಾತರಿ ಶ್ವ. ಮಾತರಿ ಅಂದರೆ ವೇದವಾಕ್ಯಗಳಲ್ಲಿ ಶಾಸ್ತ್ರಗಳಲ್ಲಿ ಶಾಸ್ತ್ರ ಐತೆ ಅವುಗಳ ಶ್ರಯತೆ ಆರಾಮ ಓಡಾಡ್ಕೊಂಡಿರ್ತಾರೆ. ಇದು ಬಂತಾರೆ ಇದೇ ಅರ್ಥದಲ್ಲೇ ಬರೋದು, ಉಳಿದವ್ರಿಗೆ ಶ್ರಮ ಆಗ್ತಾವೆ. ಎಲ್ಲ ಯಾರು ಕೇಳಿದರು ಸಭೆಯಲ್ಲಿ ಇವಾಗ ಅರ್ಥ ತಕ್ಷಣ ಹೇಳಿಬಿಟ್ರು ಆಚಾರ್ಯ, ಎಫರ್ಟ್ಲೆಸ್. ಸಪ್ ನೀವು ಹೇಳಿದ್ರು ಇಷ್ಟು ಬಂದ್ವಾರ ಯುಗಾದಿಗಳು ನಾಲ್ಕು, ಇತಿಹಾಸಗಳು ಒಂದು ಗುಂಪು, ಪುರಾಣ ಪಂಚರ ಏಳು ಶಾಸ್ತ್ರಗಳು, ಎಲ್ಲ ಶಾಸ್ತ್ರ ಅಂತ ಅರ್ಥ. ಏಳು ಶಾಸ್ತ್ರ ಅಂದರೂ ಒಂದೇ, ಎಲ್ಲ ಶಾಸ್ತ್ರ ಅಂದರೂ ಒಂದು. ನೋಡಿ, ಸಾಧಕೋ ರಾಮ ಕಾರ್ಯಾಣ ತತ್ ಸಮೀಪ ಗತ ಸದಾ ಋತಶ್ಯ ಧೇನೋ ಅಂತಲ್ಲ, ಇನ್ನೊಂದು ಪ್ರಮಾಣ, ರಾಮ ಕಾರ್ಯಾಣ ಸಾಧಕ. ಬರೀ ರಾಮದೇವರ ಮಾತುಗಳನ್ನು ಅಷ್ಟೇ ಆ ಕಡೆ ಈ ಕಡೆ ಮುಟ್ಟಿಸಿದ್ದಲ್ಲ, ರಾಮದೇವರು ಎಲ್ಲ ಕೆಲಸ ಮಾಡಿದ್ರೆ ಹನುಮಂತ ದೇವರು. ಉಳಿದವರು ಲಕ್ಷ್ಮಣೇ ಒಂದು ಕೆಲಸ ಕೊಟ್ಟರು ರಾಮದೇವರು, ನಾನು ಇಲ್ಲಿ ಬರೋವರೆಗೂ ಎಲ್ಲಿ ಹೋಗಬೇಡ ಅಂತ ಹೇಳಿದರು. ಬಿಟ್ಟೋಗ್ಬಿಟ್ಟ ಲಕ್ಷ್ಮಣ. ಆದರೆ ವಾಯುದೇವ ಎಲ್ಲೆಲ್ಲೂ ಬಿಟ್ಟು ಹೋಗಿಲ್ಲ. ಸಾಧಕೋ ರಾಮವಾಕ್ಯಾನ ರಾಮ ಕಾರ್ಯಾಣ ತತ್ ಸಮೀಪಗತ ಸದಾ, ಸದಾ ರಾಮದೇವರು ಇರ್ತಾರೆ, ಸದಾ ರಾಮದೇವರು ಇರ್ತಿರ್ತಾರೆ. ಅದಕ್ಕೆ ಮನೆಯಲ್ಲಿ ಯಾತಕ್ಕೆ ಪ್ರಾಣದೇವರು ಪೂಜೆ ಮಾಡೋ ಅಭ್ಯಾಸ ಬಂತು ಅಂದರೆ ದೇವ್ರ ಜೊತೆ ವಾಯುದೇವರು ಇರಬೇಕು ಅಂತ ಅರ್ಥ. ಅದಕ್ಕೆ ರಾಯರು ಪ್ರಾತಃ ಸಂಕಲ್ಪ ಗ್ರಂಥ ಬರೀಬೇಕಾದ್ರೆ ತದಾಜ್ಞೆಯ ಸತ್ ಸತ್ ಸನ್ನಿಧವು ಸದಾ ಪೂಜ್ಯಾನಾಂ, ಗೊತ್ತಾಯ್ತಾ, ದೇವ್ರ ಹತ್ರ ಸದಾ ಪೂಜೆ ಮಾಡಲೇಬೇಕು. ವಾಯುದೇವ್ರ ಪೂಜೆ ಮಾಡದೆ ಹೋದ್ರೆ ದೇವ್ರು ತಗೊಳ್ಳೋದೇ ಇಲ್ಲ ಪೂಜೆ. ತತ್ ಸಮೀಪ ಗತ ಸದಾ, ಇದರಲ್ಲಿ ರಾಮದೇವರು ವರ ಕೊಡ್ತಾರೆ ಪರಂಧಾಮಕ್ಕೆ ಹೋಗ್ಬೇಕಾದ್ರೆ. ಯಾವಾಗಲೂ ಕೂಡ ಮದಗ್ರೆ ಪೂಜ್ಯ, ನನ್ನ ಎದುರಿಗೆ ಪೂಜಿತನಾಗಲಿ. ದೊಡ್ಡವರಿಂದ ಸಣ್ಣವ್ರು ಪೂಜೆ ಮಾಡಬಾರ್ದು ಶಾಸ್ತ್ರ, ಅದು ದೊಡ್ಡವರಿಂದ ಸಣ್ಣವರಿಂದ ನಮಸ್ಕಾರ ಆದಿಗಳನ್ನ ಮಾಡಬಾರ್ದು ನಿಯಮ. ಅದಕ್ಕೆ ದೇವಸ್ಥಾನದಲ್ಲಿದ್ದ ಕಾಲಕ್ಕೆ ಅವರಲ್ಲೆಲ್ಲ ಇನ್ನೊಬ್ಬರಿಗೆ ದೊಡ್ಡ ಈ ಕಡೆ ಬಂದು ನಮಸ್ಕಾರ ಮಾಡಬೇಕು, ನಿಯಮ ಅದು. ಆದರೆ ವಾಯುದೇವರು ಎಕ್ಸೆಪ್ಷನ್, ದೇವ್ರ ಮುಂದೇ ಪೂಜೆ ಮಾಡಬೇಕು ಅವನು, ಅರ್ಥ ಆಯ್ತಾ. ಅದು ಅಂತ ವರ ಕೊಡ್ತಾರೆ ರಾಮದೇವ್ರು, ಇನ್ಮೇಲೆ ಆದರೆ ಪೂಜ್ಯರಾಗಬೇಕು ಅಂತ ಹೇಳಿ ಅದು ಒತ್ತಿಕೊಳ್ಳಕ್ಕೆ ತತ್ ಸಮೀಪ ಗತ ಸದಾ. ಈ ಮಾತು ನೋಡಿದರೆ ಅವಿಷ್ಟು ಕೂಡ ಅರ್ಥ ಆಗ್ತವೆ. ಹನುಮಾನ್ ಪ್ರಥಮೋ ಜ್ಞೇಯೋ ಭೀಮಸ್ತು ಬಹುಭಕ್ಪಿತೋಹೋ, ಇದೆ ಹನುಮಾನ್ ರೂಪ, ಪ್ರಥಮ ರೂಪ. ಆಮೇಲೆ ಇನ್ನೊಂದು ಬಂತು, ಋತಲೇನು ಬಂತು, ಪಿತುಮಾನ್ ಅಂತ ಪದ ಬಂತು. ಪಿತುಮಾನ್ ನಿತ್ಯ ಆಶಯೇ, ಪಿತುಮಾನ್ ಅಂದ್ರೇನು, ಪಿತು ಮಾನ್ ಅಂತಿದೆ, ಪಿತುರೀತಿ ಅನ್ನನಾಮಶ್ಚಾತ್ ಅಂತ ಬರೀತಾರೆ ವಾದಿರಾಜ ಸ್ವಾಮಿಗಳು. ಪಿತು ಅಂದರೆ ಅನ್ನ ಅಂತ ಅರ್ಥ, ಪಿತುಮಾನ ಅನ್ನವಾನ್ ಅಂತ ಅರ್ಥ. ಅನ್ನವಾನ್ ಅಂದರೆ ಅನ್ನವಾನ್ ಬಹುದುಡ್ಡೆ ದುಡ್ಡಿರಪ್ಪ, ಎಲ್ಲರದ್ದು ದುಡ್ಡಿರುತ್ತೆ, ದುಡ್ಡಿರೋದು ಸೀಮಂತ ಅಂತ ಅರ್ಥ. ಅದು ಬಹುಭುಕ್, ಬಂಡಿ ಅನ್ನವು ಉಂಡಿತು ಕೂಸು, ಅದಕ್ಕೆ ಬಹುಭುಕ್ ಅಂತ ಹೆಸರು ಭೀಮಸೇನ ದೇವರಿಗೆ. ಪಿತುಮಾನ್ ಅಂದರು ಒಂದೇ, ಬಹುಭುಕ್ ಅಂದರು ಒಂದೇ. ಪಿತೋಹೋ ಪಿತೋಹೋ ಅನ್ನಸ್ಯ, ಎರಡಾಯಿತು. ಮೂರನೇದು ಪೃಕ್ಷ ಅಂತಿದೆ, ಪೃಕ್ಷ ಪುರುಕ್ಷ ಪೃತನಾಕ್ಷಯಕಾರಿ ಯು ಎಸ್ ಎ ಅಂತ ಹೇಳ್ಬೇಕಾದ್ರೆ ಮೊದಲೇ ಪದ ಮಾತ್ರ ಇಟ್ಬಿಡ್ತಾರೆ, ಯುನೈಟೆಡ್ ಸ್ಟೇಟ್ಸ್ ಆಫ್ ಇಂಡಿಯಾ ಯು ಎಸ್ ಎ ಅಂತಿದ್ದಾಗೆ ಪುರುಕ್ಷ ಪುರು ನೆಕ್ಸ್ಟ್ ಮಾಡಿ ಏನಾಗುತ್ತದೆ, ಪೃತನ ಅಂತ ಆಗ್ತದೆ, ಕ್ಷ ಏನಾಗುತ್ತದೆ, ಕ್ಷಯಕಾರಿ ಅಂತ ಆಗುತ್ತೆ. ಎರಡು ಸೇನೆ ಏನಾಯಿತು, ಪೃಕ್ಷ ಅಂತ ಶಾರ್ಟ್ ಫಾರ್ಮ್, ಅಬ್ರಿವೇಟ್ ಮಾಡೋ ಕಾನ್ಸೆಪ್ಟ್ ಇಟ್ಟುಕೊಂಡು ವೇದ ಹೇಳಿದೆ. ಪೃಕ್ಷ ಪೃತನ ಕ್ಷಯಕಾರಿ ಚ ದ್ವಿತೀಯಸ್ತು ತೃತೀಯಕಃ, ತೃತೀಯ ಯಾರು, ಎರಡನೇದು ಪೃತನ ಕ್ಷಯಕಾರಿ ಭೀಮ, ತೃತೀಯಕಃ ಪೂರ್ಣ ಪ್ರಜ್ಞ, ಮೂರನೇವರು ಪೂರ್ಣ ಪ್ರಜ್ಞ. ಅದೆಲ್ಲಿದೆ ಅಂದರೆ ದಶ ಪ್ರಮತಿಂ ಜನಯಂತ ಯೋಷಣ, ದಶ ಅಂದರೆ ಪೂರ್ಣ, ಪ್ರಮತಿ ಅಂದರೆ ಜ್ಞಾನ, ದಶ ಪ್ರಮತಿ ಅಂದರೆ ಪೂರ್ಣಜ್ಞ, ಪೂರ್ಣ ಪ್ರಜ್ಞ ಅಂತ ಅರ್ಥ. ಅದನ್ನು ಹೇಳ್ತಾರೆ ಇಲ್ಲೇ, ಪೂರ್ಣ ಪ್ರಜ್ಞ ತಥಾ ಆನಂದ ತೀರ್ಥನಾಮ ಪ್ರಕೀರ್ತಿತ ದಶ ಪ್ರಮತಿಂ ಜನಯಂತ ಯೋಷಣ. ದಶ ಪ್ರಮತಿ ಬಂತು, ಮಧ್ವ ಆಧವೇ ಮಧ್ವ ಹೆಸರು ಬಂತು, ಪೂರ್ಣ ಪ್ರಜ್ಞಾನಾಮ ಆನಂದ ತೀರ್ಥನಾಮ ಎರಡೂ ಬಂತು. ದಶೇತಿ ಸರ್ವಮುದ್ದಿಷ್ಟಂ, ದಶ ಅಂದರೆ ಎಲ್ಲ ಅಂತ ಅರ್ಥ. ಆಮೇಲೆ ದಶ ಅಂದರೆ ಎಲ್ಲ ಅಂದರೆ ಎಲ್ಲ ಅಂದರೆ ಏನು, ಪೂರ್ಣ ಅಂತ ಅರ್ಥ, ಪೂರ್ಣ ಮಿಹೋಚ್ಯತೆ. ಸೊ ದಶ ಇಸ್ ಈಕ್ವಲ್ ಟು ಪೂರ್ಣ. ಪ್ರಮತಿ ಅಂದರೆ ಏನು, ಪ್ರಜ್ಞ, ಪ್ರಜ್ಞಾ ಪ್ರಮತಿರುದ್ದಿಷ್ಟ ಪೂರ್ಣ ಪ್ರಜ್ಞ ಸ್ತಸ್ಮೃತ. ಅದಕ್ಕೆ ಏನಂತ ಕರೀತಾರೆ ಅವರನ್ನು, ಪೂರ್ಣ ಪ್ರಜ್ಞರು ಅಂತ ಕರೀತಾರೆ. ದಶಪ್ರಮತಿ ಶಬ್ದಕ್ಕೆ ಪೂರ್ಣ ಪ್ರಜ್ಞ ಅಂತ ಅರ್ಥ ಇದೆ. ಮಧ್ವ ಶಬ್ದಕ್ಕೆ ಅಲ್ಲೇ ಹೇಳಿದರು, ದಶಪ್ರಮತಿಗೆ ಇಲ್ಲಿ ಹೇಳಿದರು. ಆಸಬಂತಾತ್ ಪತಿತ್ವೇತು ಗೂಢಂ ಕಲಿಯುಗೆ ಹರಿಂ, ಅವರೇನು ಮಾಡ್ತಾರೆ, ಈಶಾನಸ ಶ್ರೇಯಸ್ ಆಧವೇ ಆಸ ಆಧವೇ ಅಂತ ಬಂದು, ಆ ಅಂದ್ರೆ ಏನು, ಆ ಸಮಂತಾತ್ ಪತಿತ್ವೇ ಧವೇ, ಧವ ಅಂದರೆ ಪತಿ, ಧವ ಅಂದರೆ ಪತಿವಿ, ಅಭಿಧವ ನವಮಿ, ಧವ ಅಂದರೆ ಪತಿ ಅಂತ ಹೆಸರು. ಮಾಧವ ಮಾ ಮಹಾಲಕ್ಷ್ಮಿಗೆ ಧವ ಪತಿ ಅಂತ ಹೆಸರು. ಆ ಸಮಂತಾತ್ ಪತಿತ್ವೇತು ಗೂಢಂ ಕಲಿಯುಗೆ ಹರಿಂ, ಕಲಿಯುಗರು ಎಲ್ಲ ತಿಳ್ಕೊಂಡಿರ್ತಾರೆ, ದೇವರು ಬಿಟ್ಟುಬಿಡ್ತಾರೆ. ಅಂತ ಹೊತ್ತಿನಲ್ಲಿ ಜಗತ್ಸ್ವಾಮಿ ಜಗತ್ಪತಿ ನಾರಾಯಣ ಅಂತ ಸಮರ್ಥನೆ ಮಾಡಿದರು. ಅದಕ್ಕಾಗಿ ಅವರು ಏನಂತ ಹೇಳಿದ್ರು, ಆಧವೇ ಗುಹಾಸಂತಂ ಮಾತರಿಶ್ವ ಮಥಾಯತಿ, ಮಾತರಿಶ್ವ ಅಂದಿಟ್ಕೊಂಡೆ ಮಾತರ್ಮೇ ಮಾತರಿಶ್ವನ್ ಅಂತ ಹೇಳಿ ಹೆಸರು ಹೇಳಿದರು. ವದದ್ಭೀ ಗುಹಿತಂ ಸಂತಂ ತೃತೀಯು ಅಸುರ್ಮಥಾಯತಿ, ಯಾರು ಅಸತ್ಯಂ ಅಪ್ರತಿಷ್ಠಂತು ಜಗದೇತ ಧರೀಶ್ವರ, ಈ ಜಗತ್ತು ಅಸತ್ಯ, ಈ ಜಗತ್ತು ಅಪ್ರತಿಷ್ಠ, ಇದಕ್ಕೆ ದೇವರಿಲ್ಲ. ಇತಿ ವದದ್ಭೀ, ಈ ರೀತಿ ಹೇಳ್ತಕ್ಕಂಥ ಅಸುರರಿಂದ, ಗುಹಿತಂ ಸಂತಂ ಮುಚ್ಚಿಹೋಗಿದ್ದ ದೇವರನ್ನು, ತೃತೀಯೋ ಅಸುಹು ಮೂರನೇ ರೂಪದ ಪ್ರಾಣದೇವರು, ಮಥಾಯತಿ ಮಥನ ಮಾಡಿ ಹೊರಗೆ ತರ್ತಾರೆ. ಮಥನ ಸಮುದ್ರದಲ್ಲಿ ಮಥನ ಮಾಡಿ ಹೇಗೆ ಬಂತೋ, ಮೊಸರಲ್ಲಿರೋ ಬೆಣ್ಣೆ ಹೇಗೆ ಹೊರಗೆ ಬರಬೇಕೋ, ಶಾಸ್ತ್ರದಲ್ಲಿರೋ ಹರಿಸರ್ವತ್ತು ಹೊರಗೆ ಹಾಕಿದ್ರು. ಮಥಾಯತಿ ಮಥನ ಮಾಡಿತ್ತ, ಮಥಯತಿ ಮಥಾಯತಿ ವಿಶೇಷ ಮಥನ ಮಾಡಿದ್ದೆ. ಬಾರೋ ಅಂತ ಕರೆದಾಗ ಏನಾಗುತ್ತೆ, ಒತ್ತು ಕೊಡ್ತಾರೆ, ಬಾರೋ ಬಾರೋ ಅಂತ ಕೂಗಿದರೆ ಹೇಗೋ, ಪಥಾಯತಿ ಅಂತ ಪದ ಹೇಳಿದ್ರು. ಏನ ವಿಷ್ಣೋರ್ಹಿ ವರಿ ವರ್ಪಾಖ್ಯ, ಅಲ್ಲೇನಾಗಿದೆ ವರ್ಪಸಹ, ವರ್ಪಸಹ ಅಂತ ವರ್ಪ ತಪ್ಪಿಂಟಾಗಿದೆ, ವರ್ಪ ಇರಬೇಕಲ್ಲಿ. ವರ್ಪಾಖ್ಯಾನ್ ಗುಣಾನ್ ಅಜ್ಞಾ ಶಿಶು ಪರಾನ್, ಅದರಿಂದಾಗಿ ಯಾರ್ಯಾರು ದೇವ ವಿಷ್ಣುವಿನ ವರ್ಪ ವರ್ಪಸಹ ಅಂದರೆ ಗುಣಗಳನ್ನು ಅಂತ ಅರ್ಥ. ವಿಷ್ಣುವಿನ ಗುಣಗಳನ್ನು, ನಾರಾಯಣಂ ಗುಣೈಸರ್ವೈಹಿ ಉದೀರ್ಣಂ, ಅದನ್ನೆಲ್ಲ ಯಾರು ತಿಳ್ಕೊಂಡ್ರು? ಈಶಾನಾಸಹ, ಈಶಾನಾಸ ಶವಸಾಕ್ರಂತ ಸೂರಯ. ಈಶಾನಾಸ ಅಂದ್ರೇನು? ಈಶಾನ ಮೊದಲಾದವರು, ಈಶಾನಾದ್ಯಾಹ ಸೂರಯಶ್ಚ, ಅವರೆಲ್ಲ ತಿಳ್ಕೊಂಡು ಜ್ಞಾನಿಗಳಾಗಿಬಿಡು. ನಿಗೂಢ ನಿರ್ಗುಣೋಕ್ತಿಭಿ, ನಿರ್ಗುಣ ನಿರ್ಗುಣ ಅಂಥೇಳಿ ಮಾತಾಡಿ ಆಡಿ ಏನು ಮಾಡಿದ್ರು? ವಿಷ್ಣುವಿನ ಗುಣಗಳೆಲ್ಲ ನಿಗೂಢ ಮುಚ್ಚೋಗ್ಬಿಟ್ಟಿದ್ರು. ಅದನ್ನೆಲ್ಲ ಆಚಾರ್ಯ ಏನು ಮಾಡಿದ್ರು? ಮತ್ತೆ ಹೊರಗೆ ತಂದರು. ತ್ರೇತಾಯಾಮ್ ದ್ವಾಪರೇ ಚೈವ ಕಲವು ಚೇತೆ ಕ್ರಮಾತ್ರಯ, ಇವೆಲ್ಲ ಯಾವಾಗ ಅವತಾರ ಮಾಡಿದ್ರು ಅಂದ್ರೆ ಕಾಲ ಕೂಡ ಹೇಳ್ತಾರೆ. ತ್ರೇತಾಯಾಮ್ ಹನುಮದ್ ರೂಪ, ದ್ವಾಪರೇ ಭೀಮರೂಪ, ಕಲವು ಮಧ್ವರೂಪ, ಏತೆ ಕ್ರಮಾತ್ರಯ ಕ್ರಮವಾಗಿ ಒನ್ ಬೈ ಒನ್ ಆಫ್ಟರ್ ಅನದರ್ ಬಂದು. ಏತೇಷಾಂ ಹಿ ಪರಮೋ ವಿಷ್ಣು ನೇತಾ ಸರ್ವೇಶ್ವರೇಶ್ವರ. ಇವರಿಗೆಲ್ಲ ಸ್ವಾಮಿ ಯಾರು ವಾಯುದೇವರಿಗೆ ಅಂದರೆ ವಿಷ್ಣು ನೇತಾ ಸರ್ವೇಶ್ವರೇಶ್ವರ. ಇವರಿಗೆಲ್ಲ ಸ್ವಾಮಿ ಅಂದರೆ ರಾಮರೂಪದಲ್ಲಿ ಹನುಮದ್ ರೂಪಕ್ಕೆ, ಕೃಷ್ಣರೂಪದಿಂದ ಭೀಮರೂಪಕ್ಕೆ, ವ್ಯಾಸರೂಪದಿಂದ ಮಧ್ವರೂಪಕ್ಕೆ ಇವರು ಸ್ವಾಮಿಯಾಗಿದ್ದಾರೆ. ಪರಮಾತ್ಮ ಯಾರಾಗಿದ್ದಾರೆ ಈಗ? ಸ್ವಯಂತು ಬ್ರಹ್ಮ ಸಂಜ್ಞೋಸೌ, ಪರಮಾತ್ಮರಿಗೆ ಬ್ರಹ್ಮ ಬ್ರಹ್ಮ ಅಂತ ಕರೀತಾರೆ. ಅಂಥ ಅಸೌ ಪರಸ್ಮೈ ಬ್ರಹ್ಮಣೇ ನಮಃ, ಅಥ ಪರಬ್ರಹ್ಮನಾದ ಶ್ರೀಹರಿಗೆ ನಮೋ ನಮಃ ಅಂತ ಅರ್ಥ ಹೇಳಿದರು. ಇದಿಷ್ಟು ಕೂಡ ಬಳಿತಾ ಸೂಕ್ತದ ಅರ್ಥ. ಇದಿಷ್ಟು ಬಳಿತಾ ವರ್ಪಸಃ, ವರ ವರ ಅಂದರೆ ಶ್ರೇಷ್ಠ ಅಂತ ಅರ್ಥ. ಪ ಅಂತ ಹೇಳಿದರೆ ಪಾಲನೆ ಮಾಡ್ತಕ್ಕಂಥ ಗುಣಗಳು, ಪೂರ್ಣ ಗುಣಗಳು ಅವನ್ನು ಹೊಂದಿರತಕ್ಕಂಥ ಕಲ್ಯಾಣ ಗುಣಪೂರ್ಣ ಅಂತ ವರ್ಪಸಃ ಅದಕ್ಕೆ ಹೇಳಿದರು. ಪರಮ ಹೇಳ್ಬೇಕಾದ್ರೆ ವರ್ಪಾಖ್ಯಾನ್ ಗುಣಾನ್, ಶ್ರೇಷ್ಠ ಗುಣಗಳನ್ನೆಲ್ಲ ತಿಳ್ಕೊಂಡ್ರು ಅಂತ ಹೇಳಿದ್ದಾರೆ. ಇದಿಷ್ಟೇ ಹೇಳಿದ ಮೇಲೆ ಇಲ್ಲೊಂದು ಮಾತಿದೆ. ತತಶ್ಚಾಯಂ ಸೂಕ್ತಾರ್ಥ, ರಘುತ್ತಮ ಸ್ವಾಮಿಗಳು ಒಟ್ಟಾಗಿ ಸೂಕ್ತಕ್ಕೆ ಅರ್ಥ ಬರ ಬಳಿತಾ ಸೂಕ್ತ ಅರ್ಥ ಬರೀತಾರೆ. ಅದು ಫಾಸ್ಟಾಗಿ ಓದಿಬಿಟ್ರೆ ಅದು ಇಡೀ ಸೂಕ್ತದ ಅರ್ಥ ಗೊತ್ತಾಗುತ್ತೆ. ತತಶ್ಚಾಯಂ ಸೂಕ್ತಾರ್ಥ, ಅಲ್ಲೇನಿದೆ? ಬಳಿತಾ ತದ್ವಷೇ ಧಾಯಿ ದರ್ಶತಂ ದೇವಸ್ಯ ವರ್ಗ ಸಹಸೋ ಯಥೋ ಜನಿ ಸಹ ಸಹ ಸಹೋರೂಪಸ್ಯ ದೇವಸ್ಯ. ಸಹ ಅಂತ ಹೆಸರೇನ? ದೇವನ. ದೇವ ಅಂದರೆ ಕ್ರೀಡಾದಿ ಗುಣವಿಶಿಷ್ಟರಾದಂತಹ ವಾಯೋ, ವಾಯುದೇವರ ಮೂಲರೂಪಂ ಭಟ್ ಬಲಾತ್ಮಕಂ, ವಾಯುದೇವರ ಮೂಲರೂಪ ಭಟ್ ಬಳಿತ್ಥ, ಭಟ್ ಅಂತ ಬಳ್ ಭಟ್ ಪ್ರಸಿದ್ಧ ಬಳಿತ್ತ ಅಂತ ಅಗ್ನಿ ಮೇಳೆ ಆದ ಹಾಗೆ ಟಾಳ ಆಗತ್ತೆ. ಬಳಿತ್ಥಂ ಬಳಿತ್ಥ ತದ್ವಪುಷೆ ಬಲಾತ್ಮಕಂ, ಬಲ ಬಲ ಅಂದರೆ ಶಕ್ತಿ, ಬಲ ಫೋರ್ಸ್. ದರ್ಶತಂ ಜ್ಞಾನ ರೂಪಂ ಭರ್ಗೋ ಜಗದ್ಭರಣ ಗಮನ ಮನು ಜಗದ್ಭರಣ ಗಮನ ಗುಣಂ, ಭರ್ಗ ಅಂದರೆ ಭರ್ಗೋ ದೇವಸ್ಯ ಧೀಮಹಿ, ಗಾಯತ್ರಿಯಲ್ಲಿರೋ ಪದನೇ ಅದು. ಭಾರಾಗ ಭಾರಾಗ ಭರ್ಗ, ಭರ ಅಂದರೆ ಭರಣ, ಗ ಅಂದರೆ ಗಮನ, ಎಲ್ಲರನ್ನು ಧರಿಸಿರೋದು ಮತ್ತು ಮೂವ್ ಮಾಡಿಸೋದು ಎರಡು ಕೂಡ ವಾಯುದೇವರ ಕೆಲಸ. ಅದಕ್ಕೆ ಬರೀ ಗಮನ ಅಲ್ಲ, ಭರಣ ಗಮನ, ಭರ್ಗ ಭರಗ ಭರಗ ಗಮನ, ಜಗದ್ಭರಣ ಗಮನ ಗಮನ ಗುಣಂ ತತ್ ಇತ್ಥ ಬಳಿತ್ಥ ಅಂತಿದೆ. ಇತ್ಥ ಅಂದರೆ ಇತ್ಥಂ ಭೂತಮೇವ, ಇತ್ಥಂ ಭೂತಮೇವ ಅಂದರೆ ಯಾವ ರೀತಿ ಮೂಲ ರೂಪದಲ್ಲಿ ಹಾಗಿರುತ್ತೋ ಹಾಗೆ. ರೂಪತ್ರಯಾವತಾರಾಯ ಯಥೋ ಯಸ್ಮಾತ್ ಭಗವತ ಅಥಾಯಿ, ಪರಮಾತ್ಮ ಹೇಳಿದ ಮೂರು ರೂಪ ತಗೋಬೇಕು ಅಂತ ಹೇಳಿದ, ತಗೊಂಡ್ರು. ಅಥಾಯಿ ನಿಹಿತ, ದೇವರಿಂದ ಆಜ್ಞಾಮನ್ನೇರಧಾರ್ಯಾಂ ಭಗವತಾ ಪ್ರೇರಿತ ಇತ್ಯರ್ಥ, ದೇವರಿಂದ ಪ್ರೇರಿತರಾಗಿ ವಾಯುದೇವರು ಬಂದರು. ತಸ್ಮಾದ ಅಜನಿ, ಅವರಿಂದ ಅವತಾರ ಮಾಡಿ ಬಂದು. ಯದ್ವಾ ಯಥೋ ವಾಯೋರ್ ಭಗವಾನ್ ಅಜನಿ ವ್ಯಕ್ತೋ ಭೂತ್ ತಸ್ಮಾತ್ ವಾಯೋರಿತಿ ಸಂಬಂಧ, ಈ ರೀತಿ ನಾವು ಹಿಂದೆ ಮುಂದೆ ಬೇಕಾದ್ರೆ ಅನ್ವಯ ಮಾಡಿಕೊಂಡು ಅರ್ಥ ಅದೇ ಬರುತ್ತೆ ಅಂತ ಹೇಳಿದ್ರು. ಪ್ರಥಮಾವತಾರ ಸ್ವರೂಪ ಮಹ ಯದೀವಿ ಯದೀಮ್ ಉಪಹ್ವರತೆ ಸಾಧತೆ ಮತಿ, ಯತ್ ಈಂ ಅಂತಿದೆ. ಯದಿ ಯದೇವ ಮತಿ, ಮತಿ ಅಂದರೆ ಹನುಮಾದಾಖ್ಯಂ ಪ್ರಥಮಂ ರೂಪಂ ಉಪಹ್ವರತೆ, ಉಪಹ್ವರತೆ ಉಪ ಅಂದರೆ ಹತ್ತಿರ ಸಮೀಪೆ, ಹೊರತೆ ಯಾವಾಗಲೂ ಹತ್ತಿರ ಇರ್ತದೆ, ದೇವರ ಹತ್ರ ಯಾವಾಗಲೂ ಇರ್ತದೆ. ಇದು ವಾಯುದೇವರ ಮಹಿಮೆ, ಅದಕ್ಕೆ ಸತ್ಸಮೀಪ ಗತ ಸದ ಅಂತ ಹೇಳಿದ್ರು. ಉಪಹ್ವರತೆ ದೇವರ ಹತ್ರನೇ ಇರ್ತಕ್ಕಂಥ ರೂಪ ಅದು. ಕೆಲವರು ಇರ್ತಾರೆ ಯಾವಾಗ ಕರೆದ್ರೂ ಅಲ್ಲೇ ಇರಬೇಕು, ಯಾವಾಗ ವಾಯುದೇವರು ಏನು ಮಾಡಿ ಯಾವಾಗಲೂ ಅಟೆಂಡ್ ಮಾಡ್ತಾರೆ ದೇವರನ್ನು, ಅವ್ರ ಮಾತು ನಡೆಸ್ತಾರೆ. ಅಟೆಂಡರ್ ಅಂತ ಯಾತಕ್ಕೆ ಕರೀತಾರೆ, ಏನು ಹೇಳಿದ್ರೆ ಅಟೆಂಡ್ ಮಾಡಬೇಕು ಅವ್ರು, ಅದಕ್ಕೆ ಅಟೆಂಡರ್ ಅಂತ ಹೆಸರು. ವಾಯುದೇವರು ಅಲ್ಲಿಂದ ಹಿಡಿದು ಅವ್ರು ಆಜ್ಞೆ ಮಾಡೋವರೆಗೂ ನಡೆಸ್ತಾರೆ, ಎಲ್ಲ ಸೇವೆ ಮಾಡ್ತಾರೆ. ಅದು ಸರ್ವ ಸೇವಾ ಕರ್ತರು ಅಂದರೆ ವಾಯುದೇವರು, ಅದಕ್ಕೆ ಅವ್ರ ಮಹಿಮೆ ಭಾರಿ ದೊಡ್ಡದು. ಭಗವತ್ ಕಾರ್ಯ ಸಾಧಕ ಸಾಧತೆ, ರಾಮ ಕಾರ್ಯಾಡೆ ಸಾಧಯತಿ, ಅದಕ್ಕೆ ರಾಮದೇವರು ಎಲ್ಲ ಕಪಿಗಳನ್ನು ಕೂಡ ಸೀತಾನ್ವೇಷಣೆ ಕಳಿಸಿದಾಗ ಅಂಗುರಿಯ ಕಮಾತಿ ಯಾರ ಕೈಯಲ್ಲಿ ಕೊಡ್ತಾರೆ? ಹುಡುಗರೆಲ್ಲ ಸುಮ್ಮನೆ ಹೋಗಿ ಬರ್ತಾರೆ ಅಂತ ಗೊತ್ತು, ಇವ್ರ ಕೈಯಲ್ಲಿ ಮಾತ್ರ ಕೊಡ್ತಾರೆ. ರಾಮದೇವರು ಸರ್ವಜ್ಞರ ಬದುಕು ಸಾಕ್ಷಿಯರು. ರಾಮದೇವ ಯಾಕೆ ಯಾರ ಕೈಯಲ್ಲಿ ಕೊಡಬೇಕಾಗಿತ್ತಾಗಿದ್ರೆ? ಅಲ್ಲಿ ಸುಗ್ರೀವ ಹೋಗಿಲ್ಲ, ಬಿಟ್ಬೇಡ. ಯುವರಾಜ ಯಾರು? ಹಂಗೆ ರಾತ್ರಿ ಕೊಡಬೇಕಾಗಿತ್ತು. ಯುವರಾಜ ರೆಸ್ಪಾನ್ಸಿಬಲ್ ಅವ್ರು ಕೊಡಲಿಲ್ಲ. ಅವ್ರು ಬರೀ ಸೀನಿಯಾರಿಟಿ ತಗೊಂಡ್ರೆ, ಜಾಂಬು ಅಂತ ಭಾರಿ ಸೀನಿಯರ್, ಭಾರಿ ಸೀನಿಯರ್ ಜಾಂಬು ಅಂತ ಸೃಷ್ಟಿ ಕಾಲಕ್ಕೆ ಹುಟ್ಟಿದವರು, ಅವ್ರ ಕೈಯಲ್ಲಿ ಕೊಡ್ಬೋದಾಗಿತ್ತು. ಅವ್ರಿಗೆ ಸೇನಾಧಿಪತಿ ಕೊಡೋದಾಗಿದ್ರೆ ನೀಲನ್ನೇ ಕೊಡಬೇಕಾಗಿತ್ತು. ಹನುಮಂತ ಏನೂ ಅಲ್ಲ, ಯಾತಕ್ಕೆ ಕೊಟ್ಟರು? ಕೆಲಸ ಮಾಡೋದು ಹನುಮಂತ ಒಂದು, ಏನೂ ಅಲ್ಲ ಎಲ್ಲ ಮಾಡ್ತಾನೆ, ಅವ್ರು ಏನೇನೋ ಏನೂ ಮಾಡೋದೇ ಇಲ್ಲ. ಆದ್ದರಿಂದಾಗಿನೇ ವಾಯುದೇವರು ಕೈಲೇ ಕೊಟ್ಟಿದ್ದರಿಂದ ರಾಮದೇವರು ಸರ್ವಜ್ಞರು ಅಂತ ಗೊತ್ತವೆ. ಯದೀಬಿತಿ ಯದಿ ಯದೇವಾ ಬತಿ ಸಾಧತೆ ರಾಮ ಕಾರ್ಯಾಣಿ ಸಾಧಯತಿ, ಅದನ್ನು ಹೇಳಕ್ಕೆ ಆಜ್ಞಾಂ ಅನ್ಯೈರ್ ಅಧಾರ್ಯಂ, ಉಳಿದವರು ಧರಿಸಲಕ್ಕಾಗದ ಅಪ್ಪಣೆಯನ್ನು ಮಾಡಿದರು. ತೇನ ಹನುಮತ ಋತಸ್ಯ ಸತ್ಯರೂಪಸ್ಯ ರಾಮಸ್ಯ, ಋತಸ್ಯ ಅಂದ್ರೇನು? ಸತ್ಯರೂಪರಾದ ರಾಮದೇವರ ಸಶ್ರುತ ಸಶ್ರುತ ಅಮೃತಸ್ರಾವಯುಕ್ತ ಅಮೃತ ಸದೃಶರಾದಂತಹ. ಧೇನಾ ಅಂದರೆ ವಾಚ, ಧೇನಾ ವಾಚ ಅನಯಂತ ಸೀತಾಂ ಪ್ರತೀತಿ ಶೇಷ, ಸೀತಾಕೃತಿಗೆ ಬುಟ್ಟಿಸಿದರು ಅಂತ ಅರ್ಥ. ದ್ವಿತೀಯ ಅವತಾರ ಸ್ವರೂಪವಾಹ ಪೃಕ್ಷ ಇತಿ, ಎರಡನೇ ಅವತಾರ. ದ್ವಿತೀಯ ವಪುಹು ಭೀಮಾಖ್ಯಂ ಪೃಕ್ಷ ಪೃತರಾ ಕ್ಷಯಕಾರಿ ಪಿತುಮಾನ್ ಅನ್ನವಾನ್ ಬಹುಭಗಿತಿ ಭಾವ, ಅನ್ನವನ್ನು ತಿಂದರು ಭಾರಿ ತಿಂದರು ಅಂತ ಅರ್ಥ. ನಿತ್ಯ ನಿತ್ಯಂ ಸಪ್ತಶಿವಾಸು ಪರಮಮಂಗಲ ರೂಪಾಸು, ಶಿವ ಅಂದರೆ ಮಂಗಲ, ಸಪ್ತಶಿವಾದ ಸಪ್ತ ಪರಮಮಂಗಲಕರವಾದ ಶಾಸ್ತ್ರಗಳು ಯಾವ್ಯಾವವು? ಮಾತೃಷು ಪ್ರಮಾಣಭೂತಾಸು ಋಗಾದಿಷು ಆಶಯೇ ಸೇತೆ ತದ್ವಿಚಾರಯತಿ ಇತಿ ಭಾವ, ಯಾವಾಗಲೂ ಚಿಂತನೆ ಮಾಡಿಕೊಂಡಿರ್ತಾರೆ ದಲೀಸಾಯಿ. ಅನೇನ ದ್ವಿತೀಯ ಅವತಾರ ವಾಚಕ ಭೀಮಶಬ್ದಾರ್ಥ ಉಕ್ತೋ ಭವತಿ, ಭೀಮಶಬ್ದಾರ್ಥ ಬಂತೀಗ. ತೃತೀಯ ಅವತಾರ ಸ್ವರೂಪಮಃ ತೃತೀಯಮೇ, ತೃತೀಯಮಸ್ಯ ವೃಷಭಸ್ಯ ದೋಹಸೆ ತೃತೀಯಂ ಮಸ್ಯ, ನೋಡಿ 1, 2, 3 ಅಂತ ಲೆಕ್ಕ ಹಾಕಿಬಿಟ್ಟಿದ್ದಾರೆ. ಪ್ರಥಮ ದ್ವಿತೀಯ ತೃತೀಯ ಈ ರೀತಿ ಯಾರಿಗೂ ಅಲ್ಪಾಯ ಮಾಡಲು ಬರೋದಿಲ್ಲ. ನನ್ನ ತೃತೀಯಮಿತಿ ಅಸ್ಯ ವೃಷಭಸ್ಯ ಶ್ರೇಷ್ಠಸ್ಯ ವಾಯೋ ತೃತೀಯಂ ವಪುಹು ದೋಹಸೆ ಜ್ಞಾನದೋಹಾಯ, ವೃಷಭಸ್ಯ ಅಂದರೆ ಶ್ರೇಷ್ಠನಾದ ವಿಷ್ಣುವಿನ. ತೃತೀಯಂ ವಪು ಮೂರನೇ ರೂಪ ದೋಹಸೆ, ವಿಷ್ಣುವಿನ ಗುಣಗಳನ್ನು ಜಗತ್ತಿಗೆ ತಿಳಿಸಿಕೊಡಬೇಕು, ಅದಕ್ಕೋಸ್ಕರ ಅವತಾರ ಮಾಡಿರು. ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯ ವೀರ್ಯಂ ದಶಪ್ರವತಿ ಪೂರ್ಣಪ್ರಜ್ಞಾತಕಂ ಯೋಷಣ, ಇಂಥ ರೂಪವನ್ನು ಯಾರು ಹುಟ್ಟಿಸಿದರು ಅಂದರೆ ಯೋಷಣ ನಾರ್ಯ. ನಾರ್ಯ ಅಂದ್ರೇನು? ಶ್ರೀಭೂದುರ್ಗ ಹೆಸರಿಗೆ ವೇದವತಿ ತಾಯಿ. ಅವರೊಳ ಸನ್ನಿಧಾನ ಯಾರ್ದು ಬಂದಿತ್ತು? ಶ್ರೀ ಶ್ರೀಧರ ಪ್ರತತಿ ಸಾರ ಶರೀರ ಎಷ್ಟಿ, ಲಕ್ಷ್ಮೀನಾರಾಯಣರಿದ್ದಾರೆ ಮಧ್ಯೆಯರಲ್ಲಿ, ನಾರಾಯಣ ಸನ್ನಿಧಾನ, ಇವರಲ್ಲಿ ಮಹಾಲಕ್ಷ್ಮಿ ಸನ್ನಿಧಾನ. ಅವರು ಜನಯಂತ ಅಜನಯಂತ ಹುಟ್ಟಿಸಿದರು. ನಿರ್ಯದೀಮಿತಿ ಬುದ್ಧನಾತ್ ಜ್ಞಾನರೂಪಾತ್ ಯದೀಂ ಯಸ್ಮಾದೇವ ಮಹಿಷಸ್ಯ, ಮಹಿಷ ಅಂದರೆ ಮಹಿತ ಷಡ್ಗುಣಶ್ಚ, ಮಹಿತ ಷಡ್ಗುಣ ಅಂದರೆ ಪೂಜ್ಯವಾದ ಷಡ್ಗುಣ, ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಅಂತ ಷಡ್ಗುಣ ಸಂಪ ಐಶ್ವರ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸಃ ಶ್ರಿಯ ಜ್ಞಾನ ವಿಜ್ಞಾನಯೋಶ್ಚವ ಷಣ್ಣ ಭಗ ಇತೀರಣ ಅಂತ ಆರು ಗುಣದಿಂದ ತುಂಬಿದಂತಹ ಪರಮಾತ್ಮನ ನಿರ್ಯದಿ ವರ್ಪಸಃ ವರಣೀಯತ್ವಾತ್ ಪಾಲಕತ್ವಾತ್, ಪಾ ಅಂದರೆ ಪಾಲಕ, ವರ ಅಂದರೆ ಶ್ರೇಷ್ಠ, ಶ್ರೇಷ್ಠವಾದ ಪಾಲಕೂ ಪಾಲನ ಪೂರಣಯೋ ಆದಂಥ ವರ್ಪಃ ನಾಮಕಾನ್ ಗುಣಾನ್, ಈಶಾ ಪರಮಾತ್ಮನ ಗುಣಗಳನ್ನು ತಿಳ್ಕೊಂಡ್ರೆ ಎಲ್ಲ ಗ್ರೇಟ್ ಅವು. ತಿಳ್ಕೊಂಡ್ರೆ ನಮ್ಗೆ ಉಪಯೋಗ ಆಗುತ್ತೆ ಎರಡೆರಡು ಮತ್ತೆ ತಿಳ್ಕೊ. ಒಂದು ಗ್ರೇಟ್ ಅದು, ತಿಳ್ಕೊಂಡ್ರೆ ಉಪಯೋಗ, ಕೆಲವು ಗ್ರೇಟ್ ಇರ್ಬೋದು, ತಿಳ್ಕೊಂಡ್ರೆ ನಮ್ಗೆ ಉಪಯೋಗ ಇಲ್ಲ. ಕೆಲವು ಉಪಯೋಗ ಇದೆ ಗ್ರೇಟ್ ಅಲ್ಲ, ಆದರೆ ಉಪಯೋಗ ಇದೆ ಗ್ರೇಟ್ ಆಗಿದೆ ಅಂತ ಗುಣ ವರ್ಪ ಅಂತ ಕರೀತಾರೆ. ವರ್ಪವ ಹೆಸರು ಗುಣಗಳನ್ನು, ಅದಕ್ಕೆ ಎಷ್ಟು ಗುಣ ಉಪಾಸನೆ ಮಾಡ್ತಾರೋ ಅಷ್ಟು ಜ್ಞಾನ ವೃದ್ಧಿ ಆಗುತ್ತೆ ಅವರಿಗೆ. ಮಿನಿಮಮ್ 4 ಗುಣ ಮಾಡಬೇಕು ಅಂತ ಹೇಳಿದ್ದಾರಲ್ಲ, ಎಲ್ಲ ಗುಣಗಳು ಕೂಡ ಅವು ಫಲದಾಯಕವಾದದ್ದು. ಬಿ ಎ ಕೋರ್ಸ್ ಬಂತು, ಕೆಲಸ ಸಿಗುತ್ತಾ ಇಲ್ಲ? ಎಮ್ ಎ ಕೋರ್ಸು ಕೆಲಸ ಸಿಗುತ್ತೆ, ಓದಾಯಿತು ಕೆಲಸ ಬಂತು. ಅದಕ್ಕೋಸ್ಕರನೇ ಪಾಲಕ ರುದ್ರಾದ್ಯ ದೇವ ಅನ್ನೇ ಸೂರಯೋ, ಅದ್ರ ಯಾರಿಗೆ ಉಪಯೋಗ ಆಯಿತು? ಅವರಿವರಿಗೆಲ್ಲ. ಕಿಂಕರ ಶಂಕರಾದ್ಯ ರುದ್ರಾದಿ ದೇವತೆಗಳಿಗೆ ಜ್ಞಾನ ಬಂತು ವಾಯುದೇವರಿಂದ ಅಂತ ಅದ್ಭುತವಾದಂಥ ಉಪಯೋಗ ಮಾಡಿಕೊಟ್ಟಿದ್ದಾರೆ. ಸೂರಯೋ ಜ್ಞಾನಿನಶ್ಚ ಶಬಸ ಅವರೆಲ್ಲ ಆಮೇಲೆ ಏನಾಯಿತು ಅಂದರೆ ಶವಸಾಕ್ರಂತ ಸುಖವಾಗಿ ಅರ್ಥ ಮಾಡಿ ವಾಯುದೇವರು ಹೇಳಿದ್ರು ಸುಖವಾಗಿ ಅರ್ಥ ಆಯಿತು. ಮೊದಲು ಭಾರಿ ಕಷ್ಟ ಆಗಿತ್ತು ಅವರಿಗೆ, ಹೇಳಕ್ಕೆ ಶುರು ಮಾಡಿದ ತಕ್ಷಣ ಏನಾಯ್ತಾಗ ಸುಲಭವಾಗಿ ಅರ್ಥ ಆಗೋಯ್ತು. ಸುಖೇನ ನಿರಾಕ್ರಂತ ಅಜ್ಞಾನ ನಿರಾಕ್ರಂತ ಜ್ಞಾತವಂತಹ ತತ್ತೃತೀಯಂ ವಪುರಿತಿ ಪೂರ್ವೇಣ ಸಂಬಂಧ, ಇದು ಮೂರನೇ ರೂಪ ಇದು. ಯದೀಮಿತಿ ಯದೀಂ ಯಯೇವ ಪ್ರತಿಭ ಪ್ರಕೃಷ್ಟ ಪ್ರಕಾಶರೂಪೋ ಮಧ್ವ ಆನಂದತೀರ್ಥಾಖ್ಯ ಮಧ್ವ ಯದೀಂ ಅನುಪ್ರತಿಭ ಯತ್ ಈಂ ಅನುಪ್ರತಿಭ ಆನಂದ ತೀರ್ಥಾಖ್ಯ ಮಾತರಿಶ್ವ ವಾಯು ಅವರೇನು ಮಾಡಿದರು, ಗುಹಾಸಂತಂ ಮಥಾಯತಿ, ಹೃದಯ ಗುಹೆಯಲ್ಲಿ ಬಿಂಬರೂಪಿ ಪರಮಾತ್ಮ ಇದ್ದಾನೆ ಆತನ ಬಗ್ಗೆ ಹೊರಗೆ ಹಾಕಿದರು ವಿಷಯ. ಎಲ್ಲರೂ ದೇವರೇ ಇಲ್ಲ ಅಂದಿದ್ರು, ನಾವೇ ದೇವರು ಅಂದಿದ್ರು. ದೇವರೇ ಇಲ್ಲ ಅಲ್ಲ, ನಾವು ದೇವರು ಅಲ್ಲ, ಏನಾಗಬೇಕು, ನಮ್ಮ ಹೃದಯದಲ್ಲೇ ದೇವರಿದ್ದಾನೆ ಅದನ್ನು ತೋರಿಸ್ಕೊಳ್. ಗುಹಾಸಂತಂ ಯೋವೇದ ನಿಹಿತಂ ಗುಹಾಯಾಮ್ ಅಂತ ಹೇಳಿದ್ದಾರೆ. ದೇವರು ಎಲ್ಲಿ ತಿಳ್ಕೊಬೇಕು, ಹೃದಯ ಬಿಂಬರೂಪೇನೆ ತಿಳ್ಕೊಬೇಕು. ವಾಯು ಗುಹಾಸಂತಂ ಜೀವೇಶ್ವರೈಕ್ಯಂ ವದಂತಿ ಗುಹಿತಂ ಸಂತಂ ಹರಿಂ ಆಧವೇ, ಬರೀ ದೇವರಿದ್ದಾರೆ ಅಂತ ಅಷ್ಟೇ ಹೇಳಲಿಲ್ಲ, ಆಧವೇ ಸ್ವಾಮಿಯಾಗಿದ್ದಾನೆ ಆತ್ಮ ಅಂತ ತಿಳಿಸಿದರು. ಮಥಾಯತಿ ಮಥನಾತಿ ಶಾಸ್ತ್ರೇಣ ವಿಚಾರ್ಯ ನಿಶ್ಚಾಯೇತಿ ಇತಿ ಭಾವ. ಪ್ರಯತ್ಪಿತುರಿತಿ ಯತ್ ಸ್ವರೂಪತ್ರಯಂ ಪಿತುಃ ಸೋತ್ಪಾದಕಾತ್ ಪರಮಾತ್ ಉತ್ತಮಾತ್ ವಿಷ್ಣೋ ಪ್ರಣೀಯತೆ ಪ್ರಕರ್ಷೇಣ ಪ್ರೇರ್ಯತೆ ಪೃಕ್ಷುಧಃ ಪ್ರಶ್ನರೂಪಾನ್ ವಿರುಧಃ ತಂ ವಾದೀನ್ ತಂಸು ದಂತೇಶು ಪರ್ಯಾರೋಹತಿ ಚರ್ಬಿತವತ್ ಶಕಲೀಕರೋತಿ ಇತ್ಯರ್ಥ. ಅವ್ರು ಏನೇ ಪ್ರಯತ್ಪಿತು ಅಂತ ಹೇಳಬೇಕಾದ್ರೆ ಪರಮಾನ್ ನೀಯತೆ, ಯಾರೇ ಪ್ರಶ್ನೆ ಕೇಳಿದರೂ ಕೂಡ ಬಾಯಲ್ಲಿ ಇಟ್ಕೊಂಡು ಒಂದು ಹುಲ್ಲುಕಟ್ಟಿನಾಗದ ತೆಗೆದಾಕಿಬಿಡ್ತಾರೆ ಅಂತ ಹೇಳ್ತಾರೆ. ಏನಾಗ್ತದೆ ಅವರಿಗೆ, ಯಾವ ಪ್ರಶ್ನೆನೂ ಪ್ರಶ್ನೆ ಅಲ್ಲೇ ಇಲ್ಲ ವಾಯುದೇವರ ಮುಂದೆ. ಎಲ್ಲ ಪ್ರಶ್ನೆಗಳು ಕೂಡ ಸುಲಭ ಪ್ರಶ್ನೆಗಳವ್ರಿ, ಅನಾಯಾಸ ಕಂಡ ತುಂಡ ಮನೆ ಹಾಕಿಬಿಡ್ತಾರೆ. ಉಭೇತಿ ಅವರಿಬ್ಬರು ಕೂಡ, ಉಭೆ ಅಂದರೆ ಲಕ್ಷ್ಮೀನಾರಾಯಣರು, ಯಸ್ಮಾದಸ್ಯ ದಂತೇಶು ಪರ್ಯಾರೋಹತಿ ಯಸ್ಸ ಯಸ್ಮಾದಸ್ಯ ಜನುಷಂ ಜನ್ಮಾವತಾರಂ ಮುಹ. ನಮ್ಗೆ ಅರ್ಥ ಆಗದೆ ಹೋದಾಗ ಏನಂತಾರೆ, ಕಬ್ಬಿಣದ ಕಡಲೆ ಅಂತಾರೆ. ಅರ್ಥ ಆಗದೆ ಹೋದ ಕಬ್ಬಿಣದ ಕಡಲೆ. ಇವ್ರಿಗೆ ಏನಾಯಿತು, ಎಲ್ಲ ಕೂಡ ಒಂದು ಕಬ್ಬಿಣದ ಕಡಲೆ ಆಗಲೇ ಇಲ್ಲ, ಏನಾದರೂ ಅವರಿಗೆ ಎಲ್ಲ ಹುಲ್ಲುಕಡ್ಡಿ ಆಗುವುದು ಅಂತ ಹೇಳ್ತಾರೆ. ಹುಲ್ಲುಕಡ್ಡಿ ಜಗದು ಭಾರಿ ಸುಲಭ, ಎಂಥ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತಿದ್ರು. ಸಾಧಿತ್ ಆಭ್ಯಾಮ್ ಲಕ್ಷ್ಮೀನಾರಾಯಣಾಭ್ಯಾಮೇವ ಯವಿಷ್ಠ ಅವರೋ ಭವದಿತ್ಯ. ಯಾರಿಗೂ ಅಂತ ಕಡಿಮೆ ಅಲ್ಲ ಅವರು, ಇಬ್ಬರಿ ಮಾತ್ರ ಕಡಿಮೆ. ಯಾರಿಬ್ಬರಿಗೆ, ಲಕ್ಷ್ಮೀ ಕಡಿಮೆಗೆ. ಅದಕ್ಕೆ ಹೇಳ್ತಾರೆ, ಪುರಂದರ ವಿಠಲಿಗೆ ಕಿರಿಯ ಮಿಕ್ಕ ಜಗ ಕಿರಿಯ. ಇದು ಪುರಂದರ ಇದೇ ಮಾತ್ರ ಇಟ್ಕೊಂಡು ಹೇಳ್ತಾರೆ, ಪುರಂದರ ವಿಠಲಿ ಸಣ್ಣವರು, ಉಳಿದವರಿಗೆಲ್ಲ ಭಾರಿ ದೊಡ್ಡವರು. ಎರಡರ್ಥದಲ್ಲಿ ವಾಯುದೇವರು, ದೇವರು ಯಾರಿಗೂ ಸಣ್ಣವನಲ್ಲೇ ಅಲ್ಲ, ಏನಾಗಿದ್ದಾನೆ ಸರ್ವೋತ್ತಮ. ಅಭವದಿತ್ಯರ್ಥ ಗರ್ಭಗ ಸಂಬಂಧ ನಿಮಿತ್ತ ಕುದುಕ್ ನಿಮಿತ್ತಕ ದುಃಖಲೇಶೋಪಿ ನಾಸ್ತಿ ಇತ್ಯಾ ಇದೆ. ಆಯಿತು, ಗರ್ಭದಲ್ಲಿ ಕೂತರಲ್ಲ, ಅಷ್ಟಮಟ್ಟಿಗೆ ಸಫರ್ ಮಾಡಿದರು ಅಂದರೆ ಇಲ್ಲ. ಆದಿನ್ ಮಾತೃ ರಾವಿಷತ್ ಅಂತ ಹೇಳ್ತಾ, ಉರ್ವಿಯಾ ವಿವಾವೃಧೆ ಸ್ವೇಚ್ಛೆಯಿಂದ ಬೆಳೆದರೆ ಹೊರತು ಅಹಿಂಸ್ಯಮಾನ. ಗರ್ಭವಾಸ ಹಿಂಸೆ ಆಗಲಿಲ್ಲ ಅವರಿಗೆ, ಗರ್ಭವಾಸ ಹಿಂಸೆ ಆಗದೆ ಹುಟ್ಟಿದರು. ಗರ್ಭದಲ್ಲಿದ್ದರೂ ಹಿಂಸೆ ಆಗಲಿಲ್ಲ ಒಂದರ್ಥ, ಗರ್ಭದಲ್ಲಿ ಇರಲೇ ಇಲ್ಲ ಇನ್ನೊಂದರ್ಥ. ಯಾರೋ ಒಬ್ರು ಕೂತಿದ್ರು, ಆಚಾರ ಹೊರಗೆ ಕಳಿಸಿ ಒಳಗೆ ಬಂದ್ಬಿಟ್ರು. ಆದ್ದರಿಂದ ಅವ್ರು ಏನಾಗಲಿಲ್ಲ, ಗರ್ಭವಾಸ ದುಃಖನೇ ಇಲ್ಲ. ಯಥೋ ವಾಯು ಆದಿತ್ ಪ್ರಕೃತ ಲಕ್ಷ್ಮೀನಾರಾಯಣ ಪ್ರೇರಣಾದೇವ ಮಾತೃ ಆವಿಶತ್, ತಾಯಿಯಂದ್ರನ್ನು ಪ್ರವೇಶ ಮಾಡಿಬಿಟ್ಟು ನಪುದರಸ್ಯ ಗರ್ಭವಾಸಾದಿ ನಿಮಿತ್ತಂ ವಿಕರ್ಮ ಅಸ್ತಿ ಇತಿ ಭಾವ. ಗರ್ಭವಾಸಕ್ಕೂ ಒಂದು ಕರ್ಮ ಮಾಡಿರಬೇಕು ಮೊದಲು. ಇವರಿಗೆ ದುಃಖ ಪ್ರಾರಂಭ ಇಲ್ಲೇ ಇಲ್ಲ ವಾಯುದೇವರಿಗೆ, ಅಂದಮೇಲೆ ಏನಿಲ್ಲ ಅವರಿಗೆ, ಗರ್ಭವಾಸ ದುಃಖ ಚಾನ್ಸೇ ಇಲ್ಲ. ಅದಕ್ಕೋಸ್ಕರ ಅವರು ಪ್ರವೇಶ ಮಾಡಿ ಹುಟ್ಟಿದರೆ ಹೊರತು ದುಃಖ ಪಡಲೇ ಇಲ್ಲ. ಆ ಯಾಸು ಮಾತೃಷು ಅಸಮತ್ತಾ ಶುಚಿ ಹಿ ಶುಚಿತ್ವವೇ ಅದಕ್ಕೆ ಶುಚಿ, ಯಾವಾಗಲೂ ಶುದ್ಧ ಅವರು, ಗರ್ಭದಲ್ಲಿದ್ದಾಗಲೂ ಶುದ್ಧ, ಯಾಕೆ ದೋಷನೇ ಇಲ್ಲ ಆದ್ದರಿಂದ ಶುದ್ಧರಾಗಿದ್ದಾರೆ. ಉರ್ವಿಯ ಉತ್ಕೃಷ್ಟಯ ಗರ್ಭವಾಸ ಪೀಡೆಯ ಅವಿಷ್ಯಮಾನ ಅಬಾಧ್ಯಮಾನ ವಿವಾವೃಧೆ ವಿಶೇಷೇಣ ಅಭಿವೃದ್ಧೋ ಅಭೂದಿತ್ಯರ್ಥ. ಉರ್ವಿಯ ಉತ್ಕೃಷ್ಟಯ ಗರ್ಭವಾಸ ಪೀಡೆಯ ಅಹಿಂಸ್ಯಮಾನ ಅಬಾಧ್ಯಮಾನ ವಿವಾವೃತೆ. ಒಂದು ಸಾರಸ್ಯ ಏನು ಅಂದರೆ, ಯಾರು ಬಾಲಬ್ರಹ್ಮಚಾರ್ಯಗಳ ಸನ್ಯಾಸ ತಗೋತಾರೆ ಅವರು ಸೂತಕ ಎಂದೂ ಇರೋದಿಲ್ಲ. ಯಾಕೆ ಹೇಳಿ ನೋಡಂತೆ, ಬ್ರಹ್ಮಚಾರಿಗಳು ಸೂತಕ ಇಲ್ಲ, ಡೈರೆಕ್ಟ್ ಸನ್ಯಾಸ ತಗೋತಾರೆ ಆಮೇಲೆ ಸೂತಕ ಇಲ್ಲ. ಅದಕ್ಕೆ ಸದಾ ಶುಚಿ, ವಾಯುದೇವರು ಎಂಥವರು ಅಂದರೆ ಸದಾ ಶುಚಿ. ಇದು ಪ್ಲಸ್ ಪಾಯಿಂಟ್ ಯಾರಿಗೆ, ಬ್ರಹ್ಮಚಾರಿಯಿಂದ ಡೈರೆಕ್ಟ್ ಸನ್ಯಾಸ ತಗೊಳ್ಳೋರಿಗೆ. ಯಾಕೆ ಸೂತಕ ಆಚರಣೆ ಮಾಡುತ್ತೆ ಬ್ರಹ್ಮಚಾರಿಗಳಿಗೆ ಏನಿಲ್ಲ, ಗುರುಕುಲದಲ್ಲಿ ವಾಸ ಮಾಡ್ತಾರೋ. ಆದ್ದರಿಂದ ಇಬ್ಬರು ಸತ್ರ ಮಾತ್ರ ಸೂತಕ ಅವರಿಗೆ, ಯಾರು ಸತ್ರೆ ತಂದೆ ತಾಯಿ, ಇನ್ಯಾರು ಸತ್ರು ಸೂತಕ ಇಲ್ಲ. ತಂದೆ ತಾಯಿ ಇದ್ದಾರೆ ಆಚಾರ್ಯ, ಆಗ ಸಮಸ್ಯೆ ಇಲ್ಲ. ಸನ್ಯಾಸ ಗಲಾಟೆ ಮಾಡಿದ್ರು ಆಮೇಲೆ ನೋಡ್ಕೊಂಬಂದ್ರು ಅಂತ ಹೇಳ್ತಾರಲ್ಲ, ಆದರೆ ಸೂತಕದ ಪ್ರಶ್ನೆ ಇಲ್ಲ. ಆ ಸನ್ಯಾಸ ತಗೊಂಡ್ಮೇಲೆ ಸೂತಕ ಅಪ್ಲಿಕಬಲ್, ನಾಟ್ ಅಪ್ಲಿಕಬಲ್ ಅವರಿಗೆ. ಆದ್ದರಿಂದ ಅವರು ಸೂತಕ ಬರಲೇ ಇಲ್ಲ. ಸದಾ ಶುಚಿ, ಅದರಲ್ಲೂ ಕೂಡ ಆಚಾರ್ಯ ಭಾರಿ ಶುದ್ಧ. ಹೌದು, ಮಧ್ವರಾಯರ ಸ್ಮರಣೆ ಕುಲಕೋಟಿ ಉದ್ಧರಣೆ, ವಿಕರ್ಮಾಸ್ತಿ ಇತಿ. ಹನುಮದ್ ರೂಪದಲ್ಲಿ ಆ ಪ್ರಶ್ನೆ ಬರಲಿಲ್ಲ, ಭೀಮರೂಪದಲ್ಲಿ ಬಂತಲ್ಲ ಅಂದರೆ ಅದು ಲೋಕದೃಷ್ಟಿಯಲ್ಲಿ ಸೂತಕ ಆಚರಣೆ ಮಾಡಬೇಕು ಅಂತ ತೋರಿಸ್ಲಿಕ್ಕೆ ಹೊರತು ಅವರಿಗೇನಿಲ್ಲ, ಅವರಿಗೆ ಆ ದೋಷ ಇಲ್ಲ. ಉರ್ವಿಯ ಉತ್ಕೃಷ್ಟಯ ಗರ್ಭವಾಸ ಪೀಡೆಯ ಹಿಂಸ್ಯಮಾನ ಅಬಾಧ್ಯಮಾನ ಹಿಂಸ್ಯಮಾನ ಅಹಿಂಸ್ಯಮಾನ ವಿವಾವೃತೆ ವಿಶೇಷೇಣ ಅಭಿವೃದ್ಧೋ ಭೂತ್ ಇತ್ಯರ್ಥ. ಸಪ್ತಶಿವಾಸು ಮಾತೃಶ್ರೀ ಇತ್ಯುಕ್ತಂ ತತ್ರ ವಿಶೇಷಮಃ ಅನ್ವಿತಿ. ಸನಾಜುವಃ ಸದಾತನಂ ಭಗವಂತಂ ಜುಷತೆ ಪ್ರತಿಪಾದಯಂತೀತಿ ಸನಾಜುವಃ ಪೂರ್ವ ಮೃಗಾದ್ಯಾ ಆರುಹದಿತಿ ಯತ್ತತ್ ತದನುಕ್ರಮಾದೇವ ಉಪಕ್ರಮಾದೇವ ಉಪಕ್ರಮಾದಿ ಲಿಂಗೈಹಿ ಕ್ರಮೇಣೈವ ಋಗಾದಿ ವೇದ ಚತುಷ್ಟಯಾರ್ಥಂ ವಿಚಾರಯಾಮಾಸ ಇತ್ಯರ್ಥ. ನವ್ಯಶೀಷು ಪೌರುಷತ್ವೇನ ನೂತನಾಸು ಅವರಾಸು ತ್ರಿಷು ಇತಿಹಾಸ ಪುರಾಣ ಪಂಚರಾತ್ರಾಖ್ಯಾಸು ಮಾತೃಷು ನಿಧಾವತೆ. ಅಂದರೆ ಉಪಕ್ರಮಾದಿ ಪರ್ಯಾಲೋಚನಂ ವಿನೈವ ಶೀಘ್ರಮೇವಾರ್ಥಂ ವಿಚಾರಯತಿ ಇತ್ಯರ್ಥ. ವೇದಾರ್ಥ ಮಾಡಬೇಕಾದ್ರೆ ಪೂರ್ವಪರ ಎಲ್ಲ ತೋರಿಸಿ ಅರ್ಥ ಮಾಡಿಕೊಡ್ತಾರೆ, ಅವು ಅಪೌರುಷೇಯ ಆದ್ದರಿಂದ. ಇನ್ನು ಬುಡದ ಅರ್ಥ ಮಾಡಬೇಕಾದ್ರೆ ಡೈರೆಕ್ಟಾಗಿ ತೋರಿಸಿಬಿಡ್ತಾರೆ. ಹೀಗಾಗಿ ವಿಧಾವತೆ ಇಲ್ಲಿ ಓಡ್ತಾರೆ, ಅಲ್ಲಿ ಹತ್ತುತ್ತಾರೆ ಅಂಥೇಳಿ ವ್ಯತ್ಯಾಸ ತೋರಿಸಿದೆ. ಇದು ಸಂಕ್ಷಿಪ್ತವಾಗಿ ಬಳಿತಾ ಸೂಕ್ತದ ಅರ್ಥ. ಅಲ್ಲಿಗೆ ಅದು ಮುಗಿತು, ಯಾವುದು ಬೃಹದಾರಣ್ಯಕ ಭಾಷ್ಯ ಮುಗಿತು. ಕೊನೆ ಶ್ಲೋಕ ಯಾವುದಕ್ಕೂ ಓದಿಲ್ಲ, ಮುಂದೆ ಕೊನೆ ಒಟ್ಟಿಗೆ ಓದಿದ್ರಾಗ ಅಲ್ಲಿಗೆ ಇದು ಮುಗಿದಿದೆ. ನಾಳೆ ತಗೊಳ್ಬೋದು, ರೈತರೇ ಅಂತಂದರೆ ನಾಳೆಯಿಂದ ಶುರು ಮಾಡ್ಬೋದು, ಇಲ್ಲದೆ ಹೋದರೆ ಬುಧವಾರ ಶುರು ಮಾಡಿ, ಬುಧವಾರದ ಪುಸ್ತಕ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ. ಬುಧವಾರದಿಂದ ಐತರೇ ಭಾಷೆ ನಾಳೆ ಮಾಡಿ ದ್ವಿತೀಯ ಯುಗ ಆಗುತ್ತೆ. ನಾಳೆ ಮಾಡಿದ್ರೆ ಬೇಡ, ನಾಳೆ ದ್ವಿತೀಯ ಯುಗ ಆಗುತ್ತೆ, ಪಾಠ ಇರೋದಿಲ್ಲ ಆದ್ದರಿಂದ ಬೇಡ. ಮಂಗಳವಾರ ನವಮಿ ಬೇಡ, ಬುಧವಾರ ದಶಮಿ, ದಶಮಿ ಆದ್ದರಿಂದ ಬುಧವಾರದ ತಿಥಿನೂ ಸರಿ, ಎಲ್ಲ ಸರಿ ಇದೆ. ಐತರೇ ಭಾಷೆ ಶುರುವಾಗುತ್ತೆ ಬುಧವಾರದಿಂದ. ಹೌದು, ಯಾವ್ದು ಅರಿವಿಲ್ಲ ನಿಜವಾಗಿ ಹೇಳ್ತೀನಿ, ಯಾವ್ದು ಸಿಗುತ್ತೆ ಈಗ ಇದರಲ್ಲಿ ಇದ್ರೆ ಅದನ್ನ ಹೇಳ. ಅದೇ ಯಾವ್ದು ಎಲ್ಲರಿಗೂ ಸಿಗುತ್ತೆ ಅದು ಇಟ್ಕೊತೀನಿ. ಹಾಂ, ಯಾವ್ದು ಅದು ಅದು ನಾನು ಇಟ್ಕೊಂಬಂದಿನಿ, ಯಾಕೆ ಯಾರಿಗೂ ಸಿಗಲ್ಲ ಪುಸ್ತಕ. ನನ್ನ ಹತ್ರ ಒಂದು ಕಾಪಿ ಇದೆ ಅಷ್ಟೇ, ಅದು ನಿಮ್ಗೆ ಯಾರಿಗೂ ಉಪಯೋಗ, ಜೆರಾಕ್ಸ್ ಮಾಡ್ಕೊಂಡ್ರೆ ಸರಿ ಹೋಗಲ್ಲ. ಅದಕ್ಕೆ ಇದು ಅದು ಚೆನ್ನಾಗಿದೆ, ತಾಮ್ರಪಾಣಿ ಅವ್ರದ್ದು ಚೆನ್ಲಾಗಿದೆ, ಸಿಗುತ್ತೆ ಮುಖ್ಯ. ಆದ್ರಿಂದ ಎಷ್ಟು ಸಂಸ್ಕೃತದ ಬೇಕಾದಲ್ಲ, ಕನ್ನಡದಲ್ಲೂ ಸಿಗುತ್ತೆ, ಅಲ್ಲಿ ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ, ಅದು ಸಿಗುತ್ತೆ. ಒಂದರಲ್ಲಿ ಸಿಗಲ್ಲ, ಇನ್ನೊಂದು ಪುಸ್ತಕ ಸೇರಿ ಸಿಗುತ್ತೆ, ಅದರಲ್ಲಿ ವಿದ್ಯಾಪೀಠದಲ್ಲೇ ಸಿಗುತ್ತೆ ನೋಡಿ. ಉಪನಿಷತ್ ಪ್ರಸ್ಥಾನ ಭಾಗ ಒಂದರಲ್ಲಿ ಸಿಗುತ್ತೆ ಬಹುಶಃ, ಉಪನಿಷತ್ ಪ್ರಸ್ಥಾನ ಅನುವಾದ ಮಾಡಿದ್ದಾರಲ್ಲ ಕನ್ನಡದಲ್ಲಿ. ಆ ಖಂಡಾರ್ಥ ಕಂಡಾರ್ಥ ಬರೀ ಅನುವಾದ ಇದೆ, ಇದೆಲ್ಲ ಬೇಕಾದ್ರೆ ಇದಕ್ಕೆ ಬರಬೇಕು. ರಾಯರ್ ಖಂಡಾರ್ಥ ಬರೋದಿಲ್ಲ ಅದಕ್ಕೆ, ಅದರಿಂದ ಸಿಗೋ ಪ್ರಶ್ನೆನೇ ಬರೋದಿಲ್ಲ. ನಾಳೆ ಭಾಗವತ ಮಾತ್ರ. ಹೌದೌದು, ಅದರ ಅದ್ಗತವಾಗಿ ಓಂ ಜನ್ಮಾದ್ಯಶ್ಚ ಯತೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿ ಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋವಾರಿ ಹೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃತಃ.